वासुदेवाय।
ॐ नमो भगवते वासुदेवाय।
ॐ नमो भगवते वासुदेवाय।
ॐ नमो भगवते वासुदेवाय।
ॐ नमो भगवते वासुदेवाय।
ज्ञानतिरन्धस्य ज्ञानञ्जनशलाकया
चक्षुरुन्मीलितं येन तस्मै श्रीगुरवे नमः।
हरे कृष्ण
हरे कृष्ण
कृष्ण कृष्ण हरे हरे
कृष्ण कृष्ण हरे हरे
हरे राम हरे राम
हरे राम हरे राम
राम राम हरे हरे
राम राम हरे हरे।
ಮೊಟ್ಟ ಮೊದಲಿಗೆ ನಾನು ಎಲ್ಲರಿಗೂ ಕ್ಷಮೆ ಕೇಳ್ತೀನಿ, ಯಾಕಂದ್ರೆ ಇವತ್ತು ಏಳೋದು ಲೇಟ್ ಆಯಿತು, ಹಿಂಗಾಗಿ ನಿಮಗೆಲ್ಲ ತ್ರಾಸಾಯಿತು. ಇವತ್ತು ಶ್ರೀಮದ್ ಭಾಗವತ ಮೊದಲನೇ ಸ್ಕಂದ ಅಧ್ಯಾಯ ಒಂದು ಶ್ಲೋಕ ಕ್ರಮಾಂಕ 5 ಓದ್ತಾ ಇದ್ದೀವಿ. ತಯೇಕದಾತು ಮುನಃ ಪ್ರಾತು ಹುತಹುತಾಗ್ನೇಯ ಸತ್ಕೃತಂ ಸುಹೃತಮಾಸೀನ ಪಪ್ರಚ್ಛು ಮಾದರಾತ್. ಅನುವಾದ: ಒಂದು ದಿನ ಅಗ್ನಿಗೆ ಹವಿಸ್ಸನ್ನು ಅರ್ಪಿಸಿ ತಮ್ಮ ಪ್ರಾತಃ ಕಾಲದ ಕಾರ್ಯಕ್ರಮಗಳನ್ನು ಮುಗಿಸಿದ ನಂತರ ಮಹರ್ಷಿಗಳು ಶ್ರೀಲ ಸೂತ ಮುನಿಗಳಿಗೆ ಗೌರವ ಆಸನವೊಂದು ನೀಡಿ ಅತ್ಯಂತ ಆಧಾರಪೂರ್ವಕವಾಗಿ ಈ ಮುಂದಿನ ವಿಷಯಗಳನ್ನು ಕುರಿತು ಪ್ರಶ್ನೆಗಳನ್ನು ಕೇಳಿದರು. ಭಾವಾರ್ಥ: ಧಾರ್ಮಿಕ ವಿಧಿಗಳ ಆಚರಣೆಗೆ ಪ್ರಾತಃ ಕಾಲ ಅತ್ಯುತ್ತಮ ಸಮಯ. ಮಹರ್ಷಿಗಳು ಶ್ರೀಮದ್ ಭಾಗವತದ ಪ್ರವಚನಕಾರರಿಗೆ ವ್ಯಾಸಾಸನವೆಂಬ ಅಥವಾ ವೇದವ್ಯಾಸರ ಆಸನ ಎಂಬ ಉನ್ನತವಾದ ಗೌರವ ಸ್ಥಾನವನ್ನು ನೀಡಿದರು. ಈ ಶ್ರೀಲ ವ್ಯಾಸದೇವರು ಸಕಲ ಮಾನವರ ಮೂಲ ಆಧ್ಯಾತ್ಮಿಕ ಬೋಧಕರು. ಉಳಿದೆಲ್ಲ ಬೋಧಕರನ್ನು ಅವರ ಪ್ರತಿನಿಧಿಗಳೆಂದು ಪರಿಗಣಿಸಲಾಗಿದೆ. ವೇದವ್ಯಾಸರ ದೃಷ್ಟಿಕೋನವನ್ನು ಕರಾರುವಕ್ಕಾಗಿ ನಿರೂಪಿಸುವವರೇ ಅವರ ಪ್ರತಿನಿಧಿ. ಶ್ರೀ ವೇದವ್ಯಾಸರು ಭಾಗವತ್ ಸಂದೇಶದ ಬೀಜವನ್ನು ಶ್ರೀಲ ಶುಕಮುನಿಗಳಲ್ಲಿ ಬಿತ್ತಿದರು. ಶ್ರೀ ಸೂತ ಗೋಸ್ವಾಮಿಗಳು ಶುಕಮುನಿಗಳಿಂದ ಅದನ್ನು ಶ್ರವಣ ಮಾಡಿದರು. ಗುರುಪರಂಪರೆಯ ಸರಣಿಯಲ್ಲಿ ಅನುಕ್ರಮವಾಗಿ ಬಂದ ಎಲ್ಲ ನೈಜ ಪ್ರತಿನಿಧಿಗಳನ್ನು ಗೋಸ್ವಾಮಿಯವರೇ ಎಂದು ಅರ್ಥ ಮಾಡಿಕೊಳ್ಳಬೇಕು. ಈ ಗೋಸ್ವಾಮಿಗಳು ತಮ್ಮ ಇಂದ್ರಿಯಗಳನ್ನು ನಿಗ್ರಹ ಮಾಡಿ ಹಿಂದಿನ ಆಚಾರದ ಪಥ ಬಿಡದೆ ನಡೆದವರು. ಗೋಸ್ವಾಮಿಗಳು ಚಪಲಚಿತ್ತರಾಗಿ ಭಾಗವತದ ಮೇಲೆ ಮನಸ್ಸು ಇಚ್ಛೆ ಪ್ರವಚನಗಳನ್ನು ನೀಡುವುದಿಲ್ಲ. ಬದಲಿಗೆ ತಮಗೆ ಅಖಂಡವಾದ ಆಧ್ಯಾತ್ಮಿಕ ಸಂದೇಶ ನೀಡಿದ ತಮ್ಮ ಪೂರ್ವ ಆಚಾರಗಳ ಮಾರ್ಗವನ್ನು ಅನುಸರಿಸಿ ಪ್ರವಚನ ಮಾಡುತ್ತಾರೆ. ಭಾಗವತ ಶ್ರವಣ ಮಾಡುವವರು ಸ್ಪಷ್ಟ ಅಥವಾ ತಿಳಿಯಲು ಪ್ರವಚನಕಾರರಿಗೆ ಪ್ರಶ್ನೆಗಳನ್ನು ಕೇಳಬಹುದು, ಆದರೆ ಇದು ಸವಾಲೊಡ್ಡುವ ಮನೋಭಾವವನ್ನು ಕೂಡಿರಬಾರದು. ಪ್ರವಚನಕಾರರಲ್ಲಿ ಮತ್ತು ವಿಷಯದಲ್ಲಿ ಅಮಿತ ಗೌರವವಿಟ್ಟು ಪ್ರಶ್ನೆಗಳನ್ನು ಕೇಳಬೇಕು. ಭಗವದ್ಗೀತೆಯಲ್ಲೂ ಈ ಮಾರ್ಗವನ್ನೇ ಸೂಚಿಸಲಾಗಿದೆ. ಪಾರಮಾರ್ಥಿಕ ವಿಷಯವನ್ನು ವಿನೀತರಾಗಿ ರುಜು ಮೂಲಗಳಿಂದ ಶ್ರವಣ ಮಾಡಿ ಅರ್ಥ ಮಾಡಿಕೊಳ್ಳಬೇಕು. ಆದ್ದರಿಂದ ಈ ಋಷಿಗಳು ಅತ್ಯಂತ ಗೌರವ ಆಧಾರಗಳಿಂದ ಪ್ರವಚನಕಾರ ಸೂತ ಮುನಿಗಳನ್ನು ಸಂಬೋಧಿಸಿದರು. ಹರೇ ಕೃಷ್ಣ.
ಈ ಕಡೆ ತಿಳಿಸಿದ
ಶ್ಲೋಕದಲ್ಲಿ ನಾವು ಚರ್ಚೆ ಮಾಡ್ತಾ ಇದೀವಿ. ಮೊದಲು ಈ ಹಿಂದೆ 2-3 ದಿವಸದಿಂದ ಯಾವ ರೀತಿ ಶೌನಕಾದಿ ಋಷಿಗಳು ಸೂತ ಗೋಸ್ವಾಮಿಯರಿಗೆ ಹೇಮೇಶಾರಣ್ಯ ಎಂಬ ಪುಣ್ಯಕ್ಷೇತ್ರದಲ್ಲಿ ಅವರು ಭೇಟಿಯಾದರು. ಭೇಟಿಯಾಗಿ ಅಲ್ಲಿ ಅವರು ಭಗವಂತನ ತೃಪ್ತಿ ಪಡಿಸಲಿಕ್ಕೆ ಯಜ್ಞವನ್ನು ಶುರು ಮಾಡಿದರು. ಆದರೆ ಯಜ್ಞದಿಂದ ಅವರಿಗೇನು ತೃಪ್ತಿ ಇದು ಆಗಲಿಲ್ಲ, ಭಗವಂತನನ್ನು ಸಾಕಾರ ಮಾಡ್ಕೊಳಕ್ಕಾಗಲಿಲ್ಲ ಅಂತ ಹೇಳಿ ಅವ್ರ ಮುಂದೆ ಏನು ವಿಚಾರ ಮಾಡ್ತಾರೆ,
ಈ ಶ್ರೀಮದ್ ಭಾಗವತದ ಅಲ್ಲಿ ಚರ್ಚೆ ಮಾಡ್ಲಿಕ್ಕೆ ಅವರು ಪ್ರಯತ್ನ ಮಾಡಿದರು. ಆದ್ರಿಂದ ಅವರು ಒಂದ್ ದಿವಸ ಏನ್ ಮಾಡಿದ್ರು, ಬೆಳಿಗ್ಗೆ ಅಗ್ನಿಗೆ ಹವಿಸ್ಸನ್ನು ಅರ್ಪಿಸಿ ತಮ್ಮ ಪ್ರಾತಃಕಾಲ ಕಾರ್ಯಗಳನ್ನು ಮುಗಿಸಿದ ನಂತರ ಮಹರ್ಷಿಗಳು ಶ್ರೀ ಸೂತ ಗೋಸ್ವಾಮಿಗಳಿಗೆ ಆಸನವನ್ನು ನೀಡಿ ಅತ್ಯಂತ ಆದರಪೂರ್ವಕವಾಗಿ ಮುಂದಿನ ವಿಷಯಗಳನ್ನು ಕುರಿತು ಪ್ರಶ್ನೆ ಕೇಳಿದರು. ಪ್ರವಚನ ಭಾವಾರ್ಥದಲ್ಲಿ ಪ್ರಭುಪಾದ ಹೇಳ್ತಾ ಇದ್ದಾರೆ ಯಾವ ರೀತಿ ವ್ಯಾಸಾಸನದ ಮಹತ್ವ ಏನು ಅವ್ರು ಹೇಳ್ತಾ ಇದ್ದಾರೆ, ಮತ್ತು ಮುಂದೆ ಯಾರು ವ್ಯಾಸಾಸನದ ಮೇಲೆ ಕೂಡ್ತಾರೆ ಅವರು ವೇದವ್ಯಾಸರು ಹೇಳದಂತ ಒಂದು ಸಂದೇಶವನ್ನ ಹೇಳಬೇಕು, ಬೇರೆ ಏನು ಹೇಳಲಿಕ್ಕಾಗೋದಿಲ್ಲ ಅಂತ ಅವ್ರು ಹೇಳ್ತಾರೆ. ಮತ್ತೆ ಯಾವ ರೀತಿ ಒಬ್ಬ ವ್ಯಕ್ತಿ ಪ್ರಶ್ನೆ ಮಾಡಬೇಕು ಗುರುವಿಗೆ, ಈ ಮೂರು ವಿಷಯ ಬಗ್ಗೆ ಗುರುಪಾದರು ಈ ಭಾರತದಲ್ಲಿ ಹೇಳಿದ್ದಾರೆ. ಒಂದೊಂದಾಗಿ ನಾವು ನೋಡಲಿಕ್ಕೆ ಪ್ರಯತ್ನ ಮಾಡೋಣ. ಒಂದ್ಸಾರಿ ಒಂದು ಕಾಡಿನಲ್ಲಿ ಒಬ್ಬ ವ್ಯಕ್ತಿ ಅಲೆದಾಡ್ತಾ ಇದ್ದ. ಅಲ್ಲಿ ಒಂದ್ಸಾರಿ ಒಬ್ಬ ಬೇಡನ ಅವನು ಭೇಟಿಯಾಗ, ಆ ಬೇಡರ ಮಾವ ಏನು ಪ್ರಾಣಿ ಕೊಲ್ಲ ಅದಲ್ಲ ಅವನಿಗೇನು ಬೇರೆ ಕಲ್ಪ. ಆಮೇಲೆ ಅವನು ಈ ರೀತಿ ಮಾಡ್ತಾ ಇದ್ದ. ಆಮೇಲೆ ಅಲ್ಲಿ ಒಂದು ಮಣ್ಣಿನ ಒಂದು ದಿನ್ನಿ ಗೊತ್ತು ಸ್ವಲ್ಪ ಎತ್ತರ ಬಿತ್ತ, ಅದ್ರ ಮೇಲೆ ಹೋಗಿ ಅವನ ಒಂದ್ಸರಿ ನಿಂತ್ಕೊಂಡ. ನಿಂತ್ಕೊಂಡ ಕೂಡಲೇ ಅವ ಅಗ್ದಿ ಒಳ್ಳೆ ಮಾತಾಡಕ್ ಶುರು ಮಾಡಿದ. ಬರ್ರಿ ಕೂಡ್ರಿ, ದೇವನ ಉದ್ದೇಶ ಭಗವಂತನ ಸತ್ಕಾರ ಮಾಡ್ಕೊಳ್ಬೇಕು, ಸುಮ್ಮನೆ ಟೈಮ್ ಪಾಸ್ ಮಾಡಬಾರ್ದು, ಹಾಂಗೆ ಹಿಂಗೆ ಅಂತ ಇವೆಲ್ಲ ಪ್ರವಚನ ಕೊಡಕ್ ಶುರು. ಇದ್ರ ಮೇಲೆ ಆ ದಿಬ್ಬದ ಮೇಲೆ ನಿಂತ. ಆಮೇಲೆ ಈ ವ್ಯಕ್ತಿಗೆ ನೋಡಿ ಆಶ್ಚರ್ಯ ಅಂತ, ಸರಿ ಇವ ಈ ಅವೇಲಿ ತನಕ ಇವ ಪ್ರಾಣಿ ಕೊಡ್ತಂತ ಈ ನೆನ್ನೆ ಅದ್ರ ಮೇಲೆ ನಿಂತ್ಕೊಂಡು ಕೂಡಲೇ ಹಿಂಗೆ ಯಾಕೆ ಮಾತಾಡ. ಆಮೇಲೆ ಅವನಿಗೆ ಆಶ್ಚರ್ಯ, ಅವನಿಗೆ ಆಯ್ತು ಹ್ಞೂ ಹ್ಞೂ ಅಂತ. ಆಮೇಲೆ ಅಲ್ಲಿ ಏನೋ ಒಂದು ಪ್ರಾಣಿ ಹೋಗ್ತಾ ಇತ್ತು, ಅದೊಂದು ಜಿಂಕೆ. ಅದನ್ನ ನೋಡಿ ಅವ ಅದನ್ನ ಜಿಂಕೆ ಬೇಟೆ ಆಡ್ಲಿಕ್ಕೆ ತಕ್ಷಣ ಕೇಳೋದು, ಓಡಿ ಹೋದ. ಓಡಿ ಹೋಗಿ ಅದನ್ನು ಜಿಂಕೆ ಬೇಟೆ ಆಡ. ಆಮೇಲೆ ಅದು ಬೇಟೆ ಸಿಕ್ತು, ಆನಂತರ ತಕ್ಷಣ ಇವನ ಜೊತೆಗೆ ಮಾತುಕತೆ ಆಗ್ತಾ ಇದೆ. ಮತ್ತೆ ಅವ್ನು ಹೇಳ್ತಾ ಇದ್ದಾನೆ, ಏ ಒಳ್ಳೆ ಬೇಟೆ ಆಗಿದೆ ಇವತ್ತು, ಇದನ್ನ ನಾ ಯಾರಿಗೆ ಕೊಡೋದಿಲ್ಲ, ನೀವು ನನಗೆ ಕೇಳ್ಬೇಡ್ರಿ, ನೀವು ಹೊರಟು ಹೋಗ್ರಿ, ನಾನು ನನ್ನ ಪರಿವಾರದವರಷ್ಟ ಈ ಜಿಂಕೆ ನಾವು ತಿಂತೀವಿ ಅಂತಂದು ಹೇಳಿ ಮಾತಾಡೋಕೆ ಶುರು ಮಾಡಿದೆ. ಈ ವ್ಯಕ್ತಿಗೆ ಆಶ್ಚರ್ಯ ಇದ್ದಾರೆ, ಮೊದಲಿನೂ ಬೇಡ, ಆಮೇಲೆ ಎರಡು ನಿಮಿಷದಿಂದ ನೀನು ಈ ರೀತಿ ಮಾತಾಡಿದ್ರು, ಆಮೇಲೆ ಮತ್ತೀಗ ಬೇಟೆ ಆಡ್ತಾ ಇದೆಯಾ, ಬೇಟೆ ಆಡಿ ನಾನೇನು ತಿನ್ಲಿಕ್ಕೆ ಕೇಳ್ತಾನೂ ಇಲ್ಲ, ಆದರೂ ನೀನು ನನಗೆ ಹಿಂಗೆ ಹೇಳ್ತಾ ಇದ್ದೀನಿ. ಏನು ಅವನಿಗೆ ಆಶ್ಚರ್ಯ ಆಯ್ತು, ಬೇಡ್ರ ಹೊರಟು ಹೋಗ್ಬಿಟ್ಟು. ಆಮೇಲೆ ಅಲ್ಲಿ ಆಜುಬಾಜುಕನ್ ಮಂದಿ ಕೇಳಿದ್ರು, ನೀನು ಯಾಕೆ ಹಿಂಗೆ ವಿಚಾರ, ನೀನು ಯಾಕೆ ಈ ರೀತಿ ವರ್ತನೆ ಮಾಡಿದ. ಅದಕ್ಕೆ ಅಲ್ಲಿ ಒಬ್ಬ ಊರಿನವರೆಲ್ಲ ಅವರು ಕೂಡಿದ್ರು, ಅವರೆಲ್ಲ ಹೇಳಿದ್ರು, ಹಾಂ ಅವನಂತೂ ಬೇಡ್ರ ಅದ, ಅವನೊಳಗೆ ಏನು ಒಳ್ಳೆ ಗುಣಗಳಿಲ್ಲ, ಆದ್ರೆ ಅವ ಅದ್ರ ಮೇಲೆ ನಿಂತ್ಕೊಂಡು ಮಾತಾಡಿದ, ಅದಕ್ಕೇನು ಅರ್ಥ ನೀವು ಕೇಳಿ. ಅವರಂದ್ರು ಅಲ್ಲೇ ಒಬ್ಬ ಸುಮಾರು ವರ್ಷಗಳ ಹಿಂದೆ ಅಲ್ಲಿ ಒಬ್ಬ ಮುನಿಗಳು ಬಂದು ಅಲ್ಲಿ ಪ್ರವಚನ ಕೊಡ್ತು, ಆ ದಿನ್ನಿ ಮೇಲೆ ಕೂತ್ಕೊಂಡು ಹೇಳಿ. ಹಿಂಗಾಗಿ ಆ ಸ್ಥಳ ಏನಿದೆಲ್ಲ ಆ ಸ್ಥಳಕ್ಕೆ ಮಹತ್ವ ಇದೆ. ಆ ಸ್ಥಳದೊಳಗೆ ಯಾರೋ ಹೋಗಿ ಕೂತ್ಕೊಂಡು ಮಾತಾಡಿದ್ರು ಒಳ್ಳೆ ಮಾತ ಬರ್ತದೆ. ಅದರಿಂದ ಆ ವ್ಯಕ್ತಿಯಲ್ಲಿ ಆ ಒಳ್ಳೆ ಗುಣಗಳು ಇರಲಿಲ್ಲ, ಒಳ್ಳೆ ವಿಚಾರಗಳು ಇರಲಿಲ್ಲ, ಆದ್ರೆ ಆ ಸ್ಥಳದೊಳಗಿತ್ತು. ಆದ್ರಿಂದ ಆ ವ್ಯಕ್ತಿ ಹೋಗಿ ಎಲ್ಲಿ ಕೂತ್ಕೊಂಡು ಪ್ರವಚನ ನಿಂತು ಕೂಡ್ಲೇನ ಅವನಿಗೆ ಒಳ್ಳೆ ವಿಚಾರಗಳು ಬರ್ತದೆ. ಅವ ಇಳಿದು ಕೂಡ್ಲೇನ ಅಲ್ಲಿಂದ ಏನಾಯ್ತು, ಮತ್ತೆ ಯಥಾರೀತಿ ಆಯ್ತು. ಹಿಂಗಂತಂದು ಅವರು ಊರಿನವರೆಲ್ಲ ಅವನಿಗೆ ಹೇಳಿದ್ರು. ಇದರ ಅರ್ಥ ಏನು, ಇದ್ರ ತಾತ್ಪರ್ಯ ಏನು, ಅದು ವ್ಯಾಸಾಸನ ಸ್ಥಾನದ ಮಹತ್ವ. ಅದರಿಂದ ನಮ್ಮಲ್ಲೇನು ಒಳ್ಳೆ ಗುಣಗಳು ಇರದೇ ಇರ್ಬೋದು, ಆದ್ರೆ ಈ ಸ್ಥಳ ಇದ್ರೊಳಗೆ ಯಾರು ಕುಂತಿದ್ದಾರೆ, ಗುರು ಕುತ್ಕೊಂಡಿದ್ದಾರೆ, ವ್ಯಾಸ ಮಹರ್ಷಿಗಳು. ಆದ್ರಿಂದ ನಾವು ಕೂಡ ವ್ಯಾಸಾಸನದ ಮೇಲೆ ಕುಂತಾಗ ಚಲೋ ಮಾತಾಡ್ತೇವೆ, ವ್ಯಾಸಾಸನ ಕೆಳಗಿಳಿದ ಕೂಡಲೇ ಮತ್ತೆ ನಮ್ದು ಯಥಾ ಗುಣ ಶುರು ಆಗ್ತದೆ. ಹಿಂಗ. ಆದ್ರಿಂದ ಇದು ಆ ಸ್ಥಳಕ್ಕೆ ಮಹತ್ವ. ಅದರಿಂದ ಹೆಚ್ಚಾಗಿ ನಾವೇನು ಮಾಡಬೇಕು, ಕೂತ್ಕೊಂಡು ನಾವು ಕೇಳಬೇಕು ಮತ್ತು ಪ್ರವಚನ ಕೊಡಬೇಕು. ಇದರಿಂದ ಏನಾಗ್ತದೆ, ನಮ್ಮ ಶುದ್ಧೀಕರಣ ಆಗ್ತದೆ. ಅಂದ್ರೆ ಆ ಸ್ಥಳದ ಮಹತ್ವದೇ, ಅದ್ರ ಮೇಲೆ ಅವ್ರು ಕೂತ್ಕೊಂಡಿದ್ದಾರೆ. ಹಿಂಗಾಗಿ ಅವ್ರ ಶಕ್ತಿ ಆ ಸ್ಥಳದಲ್ಲಿ ಇದೆ. ಹಿಂಗಾಗಿ ಆ ಶಕ್ತಿ ನಮಗೂ ಸಿಗ್ತದೆ. ಆ ಶಕ್ತಿಯಿಂದ ನಾವು ಮಾತಾಡಬಾರ್ದು ಎರಡು ಒಳ್ಳೆಯದನ್ನ. ಅದು ನಮ್ಮ ನಮ್ಮದೇನು ಶುದ್ಧೀಕರಣ ಆಗ್ತದೆ, ಮತ್ತು ಕೇಳಿದವ್ರಿಗೂ ಶುದ್ಧೀಕರಣ ಆಗ್ತದೆ. ಆದ್ದರಿಂದ ಇದು ವ್ಯಾಸಸಂತ ಮಹತ್ವ. ಯಾಕಂದ್ರೆ ಅಲ್ಲಿ ಅದು ಒಬ್ಬ ಗುರು ಭಗವಂತನ ಪ್ರತಿನಿಧಿಗೆ ಕೊಟ್ಟಂಥ ಒಂದು ಸ್ಥಾನ ಅದು. ಅಲ್ಲಿ ಯಾವಾಗ ನಾವು ಅದ್ರ ಮೇಲೆ ಯಾವಾಗ ಕೂತ್ಕೊಳ್ತೀವಿ, ಅವರ ಒಂದು ಪ್ರಭಾವದಿಂದ ನಮ್ಮಲ್ಲಿ ನಾಲ್ಕು ಒಳ್ಳೆ ಮಾತು ಹೊರಡ್ತಾ ಹೊರತು ಅದರಿಂದ ನಮ್ಮಲ್ಲಿ ಏನು ಒಳ್ಳೆ ಗುಣಗಳಿಲ್ಲ ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಆನಂತರ ವ್ಯಾಸಸ್ಥಾನ ಅಂದ್ರೆ ಸ್ವಲ್ಪ ಎತ್ತರ ಇರ್ತದೆ, ಅದು ದಿನ್ನಿ ಅಂತ ಹೇಳಿದ್ವಿ ಎತ್ತರ ಇರ್ತದೆ. ಯಾಕೆ ಪ್ರಭುಪಾದರು ಒಂದ್ಸರಿ ಪ್ಯಾರಿಸ್ ನೋಡಿದ್ರು, ಫ್ರಾನ್ಸ್ ನೋಡಿದ್ರು, ಅಲ್ಲಿ ಅವ್ರಿಗೆ ಒಂದು ದೊಡ್ಡ ವ್ಯಾಸಸ್ಥಾನ ಮಾಡಿದ್ರು, ಎತ್ತರದ ವ್ಯಾಸಸ್ಥಾನ ಮಾಡಿದ್ರು. ಸಾವಿರಾರು ಮಂದಿ ಪ್ರವಚನಕ್ಕೆ ಬಂದಿದ್ದರು, ದೊಡ್ಡದೊಂದು ಹಾಲ್ನೊಳಗೆ ಪ್ರವಚನ ಅರೇಂಜ್ ಮಾಡಿದ್ರು. ಆಮೇಲೆ ಸ್ಟೂಡೆಂಟ್ಸ್ ಕಮ್ಯುನಿಟಿಗೆ ಹೆಚ್ಚಾಗಿ ಎಲ್ಲ ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲ ಮಾಡಿ ಪ್ರಭುಪಾದರು ಮ್ಯಾಲೆ ಕೂತ್ಕೊಂಡು ಪ್ರವಚನ ಕೊಡ್ತಾರೆ. ಆಮೇಲೆ ಪ್ರವಚನದ ಮಧ್ಯದಲ್ಲೇ ಒಬ್ಬ ಯುವಕ ಎದ್ದು ನಿಂತ್ಕೊಂಡು ಜೋರು ಜೋರಾಗಿ ಜೀರಾಕ್ ಶುರು ಮಾಡಿದ್ರು, ಮೊದಲಾಗ ಶುರು ಮಾಡಿದ್ರು. ನಾನು ಹೇಳ್ದೆ, ಹೂ ಡು ಯು ಥಿಂಕ್ ಯು ಆರ್ ಸಿಟಿಂಗ್ ಆನ್ ದಟ್ ಹೈ ಪ್ಲೇಸ್, ಸೊ ಡು ಯು ಥಿಂಕ್ ಯು ಆರ್ ಸುಪೀರಿಯರ್ ಅಂಡ್ ವಿ ಆರ್ ಇನ್ಫೀರಿಯರ್. ಪ್ರಭುಪಾದರ ನಾಲ್ಕು ಇದನ್ನ ಬಗ್ಗೆ ಹೇಳ್ತಾ ಇದ್ರು, ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ, ಬ್ರಾಹ್ಮಣ ಅಂದ್ರೆ ಯಾರು, ಕ್ಷತ್ರಿಯ ಯಾರು, ವೈಶ್ಯ ಅಂದ್ರೆ ಶೂದ್ರ, ಇದನ್ನೆಲ್ಲ ಚರ್ಚೆ ಮಾಡ್ತಾ ಇದ್ರು ವರ್ಣಾಶ್ರಮ. ಅವ್ರು ಹೇಳಿದ್ರು, ನೀವು ಇದ್ರ ಮೇಲೆ ಕುತ್ಕೊಂಡು ಪ್ರವಚನ ಮಾಡ್ತಾ ಇದ್ದೀರಿ, ಸೊ ನೀವೇನು ತಿಳ್ಕೊಂಡ್ರಿ, ನೀವು ಯಾರು, ನೀವು ಬ್ರಾಹ್ಮಣರು, ಆಮೇಲೆ ನಾವೆಲ್ಲರೂ ಕುತ್ಕೊಂಡು ಇಲ್ಲಿ ಕುತ್ಕೊಂಡು ಪ್ರವಚನ ಕೇಳಲು ನಮ್ಮ ಶೂದ್ರರು ಅಂತಂದು ಈ ರೀತಿ ಉಲ್ಟಾ ಅವ್ರಿಗೆ ಪ್ರಶ್ನೆ ಕೇಳೋಕೆ ಶುರು ಮಾಡಿ. ಆಮೇಲೆ ಪ್ರಭುಪಾದರ ಕಣ್ಣಲ್ಲಿ ನೀರು ಬಂತು. ಅವ್ರು ಹೇಳಿದ್ರು, ಐ ಆಮ್ ನಾಟ್ ಬ್ರಾಹ್ಮಣ, ಐ ಆಮ್ ನಾಟ್ ಕ್ಷತ್ರಿಯ, ಐ ಆಮ್ ನಾಟ್ ವೈಶ್ಯ, ಐ ಆಮ್ ನಾಟ್ ಶೂದ್ರ, ಬಟ್ ಐ ಆಮ್ ಸರ್ವೆಂಟ್ ಆಫ್ ಆಲ್ ದ ಫೋರ್ ಕ್ಲಾಸಸ್ ಅಂತಂದು. ಆ ವ್ಯಕ್ತಿ ಅವ್ರಿಗೆ ಕೇಳಿದ ಕೂಡಲೇ ಅವ ಹೆದರೇ ಬಿಟ್ಟ. ಈ ರೀತಿ ಅವ್ರಿಗೆ ಯಾರು ಉತ್ತರ, ಅವ್ರಿಗೆ ಏನನ್ಸುತ್ತೆ, ಈಗ ನಾನು ಹಿಂಗೆ ಉಲ್ಟಾ ಪ್ರಶ್ನೆ ಕೇಳಿದ್ರು ಅವರು ಜೋರಾಗಿ ನಮ್ಗೆ ಮಾತಾಡ್ತಾರ, ಆಮೇಲೆ ನಮ್ಮ ಹತ್ರ ಸ್ಟೂಡೆಂಟ್ ಅದರ ನಾವೆಲ್ಲ ಅವ್ರ ಜೊತೆ ಎದುರು ನಿಂತ್ಕೊಂಡು ಹೋರಾಡ್ಬೋದು ಅಂತಂದು ಈ ರೀತಿ ಒಂದೆಲ್ಲ ಪ್ಲಾನ್ ಇತ್ತು. ಆದ್ರೆ ಪ್ರಭುಪಾದ ತಕ್ಷಣ ಏನು ಮಾಡಿಬಿಟ್ರು, ಅದಕ್ಕೆ ಬ್ರೇಕ್ ಹಾಕಿಬಿಟ್ರು. ಅವ್ನು ಯಾವ ರೀತಿ ಉತ್ತರ ಕೊಡ್ತಾರೆ ಅವ್ರು ಹೇಳಿದರು. ಸೊ ಐ ಆಮ್ ಸಿಟಿಂಗ್ ಆನ್ ದಿಸ್ ಪ್ಲಾಟ್ಫಾರ್ಮ್ ನಾಟ್ ಬಿಕಾಸ್ ಐ ಆಮ್ ವೀಕ್, ನಾನು ಇದ್ರ ಮೇಲೆ ಕೂತ್ಕೊಂಡೀನಿ ಅದರರ್ಥ ನಾನು ದೊಡ್ಡ ಮನುಷ್ಯ ಅಲ್ಲ, ಆದರೆ ಕೇಳೋರೇನಿರ್ತಾರೋ ನಿಮಗೆ ಅದರಿಂದ ಒಂದು ಲಾಭ ಆಗಲಿ ಅಂತ ಹೇಳಿ ನನ್ನ ಮೇಲೆ ಕೂತ್ಕೊಂಡ್ರು. ಯಾವ ರೀತಿ ನಾವೇನು ಮಾಡ್ತೇವೆ, ನೀರು ಬೇಕಪ್ಪ ಅಂತಂದ್ರೆ 24 hours ನೀರು ಬೇಕಂದ್ರೆ ಏನು ಮಾಡ್ಬೇಕು, ನೀರನ್ನು ಮ್ಯಾಲೆ ಇರಿಸ್ಬೇಕು, ನಮ್ಮ ತಲೆ ಮೇಲೆ ನೀರು ಕುಂತಿರ್ತೈತಿ. ಆದ್ರೆ ನಾವೇನು ಮಾಡ್ತೇವೆ, ನೀರು ನಮ್ಮ ಕಾಲಿಗೆ ಹಾಕ್ತೇವೆ. ನೀರು ನಮ್ಮ ಕಾಲಿಗೆ ಹಾಕ್ಬೇಕಪ್ಪ ಅಂತಂದ್ರೆ ನೀರು ನಮ್ಮ ತಲೆ ಮೇಲೆ ಕೊಡ್ಬೇಕು ಮೊದಲು, ಅವಾಗ ಅದು ಕೆಳಗೆ ಇರ್ತೀವಿ ಹೌದಲ್ಲ. ನೀರು ಮೇಲಿದ್ದಷ್ಟು ಜಲ್ದಿ ಕೆಳಗೆ ಹರಿದ್ಬಿಡ್ತೀವಿ. ಅರ್ಥಾತ್ ಜ್ಞಾನ ಕೂಡ ಅದೇ ರೀತಿ, ಜ್ಞಾನ ಮೇಲಿಂದ ಕೆಳಗೆ ಹರಿತೈತಿ. ಯಾವ ರೀತಿ ಗುರುತ್ವಾಕರ್ಷಣ ಶಕ್ತಿ ಇರ್ತದೆ, ಗುರುತ್ವಾಕರ್ಷಕ್ತಿಯಿಂದ ಏನಾಗ್ತದೆ, ಮೇಲಿದ್ದಂಥ ವಸ್ತುಗಳು ಕೆಳಗೆ ಬರ್ತದೆ. ಅದೇ ರೀತಿ ಜ್ಞಾನ ಕೂಡ ಮೇಲಿಂದ ಕೆಳಗೆ ಹರಿತು, ನೀರು ಮೇಲಿಂದ ಕೆಳಗೆ ಹರಿತು. ಆದ್ರಿಂದ ನಾವೇನ್ ಮಾಡ್ತೀವಿ, ಗುರುಗೆ ಒಂದು ಉಚ್ಚ ಸ್ಥಾನವನ್ನು ಕೊಡ್ತೀವಿ. ಯಾಕಂದ್ರೆ ಅವರಲ್ಲಿ ಕುತ್ಕೊಂಡ್ರೆ ನಮಗೆ ಅವ್ರು ಕೊಟ್ಟಂತ ಜ್ಞಾನ ಸಿಗ್ತದೆ. ಅದೇ ಒಂದು ಮುಖ್ಯವಾದ ಕಾರಣ. ಮತ್ತು ಒಬ್ಬ ಒಂದು ಗೌರವ ಅಂದ್ರೆ ಎತ್ತರದಲ್ಲಿ ನಾವು ದೇವರಿಗೆ ಯಾಕಂತೀವಿ, ಯಾಕಂದ್ರೆ ಅವನು ಪೂಜನೀಯ ಶ್ರೇಷ್ಠ. ಅದೇ ರೀತಿ ಗುರು ಕೂಡ ಗುರುವಿನ ಕೃಷ್ಣನ ಪ್ರತಿನಿಧಿ, ಆದ್ರಿಂದ ಅವನಿಗೆ ಒಂದು ಉಚ್ಚದ ಸ್ಥಾನವನ್ನು ನಾವು ಕೊಡಬೇಕು. ಕೊಟ್ಟು ನಾವು ಅವರಿಗೆ ಗೌರವವನ್ನು ತೋರಿಸಿದ ಮೇಲೆ ಅದಾಗ ಏನಾಗ್ತದೆ, ಕೃಷ್ಣ ಅಂತ ನನ್ನ ಪ್ರತಿನಿಧಿ ಇವರು ಈ ರೀತಿ ಸ್ಥಾನ ಕೊಟ್ಟಿದ್ದಾರೆ ಅಂತ ಹೇಳಿ ಕೃಷ್ಣನ ಅನುಗ್ರಹ ಶ್ರೋತಗಳಿಗೆ ಅಂದ್ರೆ ಎಲ್ಲರಿಗೆ ಕೇಳೋರಿಗೂ ಉಂಟಾಗ್ತದೆ. ಇದು ವ್ಯಾಸಸಂತ ಮಹತ್ವ ಹೇಳಿದೆ.
ಹೊರತು ಯಾವ ರೀತಿ ಐದೇ ರೀತಿ ಒಂದ್ಸರಿ ಇವರು ಹಾ ಆಮೇಲೆ ಪ್ರಭುಪಾದ ಇನ್ನೊಂದು ಪ್ರವಚನ ಕೊಡ್ತಾ ಇತ್ತು. ಅಲ್ಲಿನ ಇದೇ ರೀತಿ ಅವರಿಗೆ ಒಬ್ಬರು ವ್ಯಕ್ತಿ ಪ್ರಶ್ನೆ ಕೇಳಿದ್ರು, ನೀವು ಯಾಕಂದ್ರೆ ಅಷ್ಟು ಸೀಟ್ ಮೇಲೆ ಯಾಕೆ ಕೂತ್ಕೊಂತೀರಿ, ಕೆಳಗಿಳಿಯರಿ ಇನ್ನೊಂದು. ಪ್ರಭುಪಾದ್ರ ಹೆಸರು ಈ ರೀತಿ ಉತ್ತರ ಕೊಡಲಿಲ್ಲ, ಅವ್ರ ಟೈಮಿಗೆ ತಕ್ಕಂತ ಉತ್ತರ ಕೊಡ್ತಾರೆ. ಅವ್ರು ಹೇಳಿದ್ರು, ಇಫ್ ಯು ಥಿಂಕ್ ಯು ನೋ ಬೆಟರ್ ಟು ಎಕ್ಸ್ಪ್ಲೇನ್ ದ ಸಬ್ಜೆಕ್ಟ್ ಆಫ್ ಅಬ್ಸಲ್ಯೂಟ್ ಟ್ರೂತ್, ದೆನ್ ಯು ಕಮ್ ಅಂಡ್ ಸಿಟ್ ಹಿಯರ್ ಅಂಡ್ ಯು ಗಿವ್ ದ ಎಕ್ಸ್ಪ್ಲನೇಷನ್, ಐ ವಿಲ್ ಸಿಟ್ ದೇರ್ ಅಂಡ್ ಹಿಯರ್ ಅಂತ. ಅಂದ್ರೇನ ಅವ್ರಂದ್ರು, ನಿಮಗೆ ಒಂದು ವೇಳೆ ಈ ತತ್ವಜ್ಞಾನವನ್ನು ತಿಳಿಸಿ ಹೇಳಲಿಕ್ಕೆ ಶಕ್ತಿ ಇದ್ರೆ ನೀವು ಬಂದು ಇಲ್ಲಿ ಕೊಡ್ರಿ, ನೀವು ಕರೆಕ್ಟಾಗಿ ಎಕ್ಸ್ಪ್ಲನೇಷನ್ ಕೊಡ್ರಿ, ನಾನು ಕೇಳಕ್ಕೆ ತೊಗೊಂಡು ಕೇಳ್ತೀನಿ ಅಂತ. ಬಟ್ ಬಿಕಾಸ್ ಯು ಡೋಂಟ್ ನೋ ಹೌ ಟು ಎಕ್ಸ್ಪ್ಲೇನ್, ದೇರ್ ಫಾರ್ ಯು ಸಿಟ್ ದೇರ್ ಅಂಡ್ ಐ ಸಿಟ್ ಹಿಯರ್ ಅಂಡ್ ಐ ಅಂತ. ಇದು ಏನಂತಂದ್ರೆ ಎರಡನೇ ಪ್ರಶ್ನೆ ಗೊತ್ತಿರ ಏನೋ ಇಲ್ಲಿ ಹೇಳ್ತಾರೆ ಪ್ರಭುಪಾದ. ಪ್ರಶ್ನೆಗಳನ್ನು ಆಧಾರಪೂರ್ವಕವಾಗಿ ಕೇಳಿದರು. ಹಾ, ಶ್ರೋತಗಳಿಗೆ ಪ್ರಶ್ನೆ ಇರ್ಬೋದು ಕೇಳಲಿಕ್ಕೆ, ಆ ಪ್ರಶ್ನೆ ಹಿಂಗೆ ಕೇಳಬೇಕು, ಆಧಾರಪೂರ್ವಕವಾಗಿ ಕೇಳಬೇಕು, ಚಾಲೆಂಜಿಂಗ್ ಮೂಡ್ನಲ್ಲಿ ಕೇಳ, ಅಂದರೆ ಒಂದು ಆಹ್ವಾನ ಅಥವಾ ಸವಾಲ್ ಒಡ್ಡುವ ರೀತಿಯಲ್ಲಿ ಪ್ರಶ್ನೆ ಕೇಳಬಾರ. ಯಾಕಂದ್ರೆ ಆ ರೀತಿ ಕೇಳೋದ್ರಿಂದ ಏನಾಗ್ತದೆ, ಆ ಗೌರವ ಅಂತ ಅನ್ನೋದು ಇಲ್ಲ ಅಂತಂದ್ರೆ. ವಿದ್ಯೆಗೆ ವಿನಯ ಭೂಷಣ ತಿಳಿದ, ವಿದ್ಯೆ ಬೇಕಂದ್ರೆ ಮೊದಲು ವಿನಯ ಇರಬೇಕು, ಅದರ ಜೊತೆಗೆ ಆಧ್ಯಾತ್ಮಿಕ ವಿದ್ಯೆ ಬೇಕಂದ್ರೆ ವಿನಯ ಇಲ್ಲೇ ಇದ್ರೆ ಏನಾಗ್ತದೆ, ಆ ವಿದ್ಯೆ ನಮ್ಗೆ ಸಿಗುತ್ತೆ. ಅದನ್ನ ಪ್ರಭುಪಾದ ಅಂದ ತಕ್ಷಣ ಉತ್ತರನೂ ಅವನಿಗೆ ಪಾಠನೂ ಕಲಿಸಿದ್ರು, ಯಾವ ರೀತಿ ಪ್ರಶ್ನೆ ಕೇಳಬೇಕು ಅಂತ. ಅದರಿಂದ ಭಗವದ್ಗೀತೆಯಲ್ಲಿ ಕೃಷ್ಣನು ಹೇಳ್ತಾನೆ, ನೋಡಿದ ಶ್ಲೋಕ, ತದ್ವಿಧಿ ಪ್ರಣಿಪಾತೇನ ಪ್ರಶ್ನೇನ ಸೇವೆಯ ಉಪದೇಶಿತೆ ಜ್ಞಾನ ಜ್ಞಾನಿನ ಸತ್ವ ದರ್ಶನ. ತದ್ವಿಧಿ ಪ್ರಣಿಪಾತೇನ ಅಂದ್ರೆ ನಾವು ಮೊದಲು ಗುರುಗೆ ಹೋಗಿ ನಾವು ಪ್ರಣಿಪಾತವನ್ನು ಸಾಷ್ಟಂಗ ನಮಸ್ಕಾರ ಹಾಕಿ ಆ ನಂತರ ಪರಿಪ್ರಶ್ನೇನ ಸೇವೆಯ ಸೇವಾ ಮಾಡಿ ಆ ನಂತರ ಪ್ರಶ್ನೆಗಳನ್ನು ಕೇಳಬೇಕು ಆಧಾರಪೂರ್ವಕವಾಗಿ. ಅವಾಗೇನಾಗ್ತದೆ, ಜ್ಞಾನಿನ ತತ್ವದರ್ಶನ, ಅವರು ಜ್ಞಾನಿಗಳಿದ್ದಾರೆ, ಅವರು ತತ್ವವನ್ನು ದರ್ಶನ, ತತ್ವ ಅಂದರೆ ಭಗವಂತ ಅಂದರೆ ಸತ್ಯ, ಸತ್ಯವನ್ನು ಅವರು ದರ್ಶನ ಮಾಡಿದ್ದಾರೆ. ಅದರಿಂದ ಅವ್ರೇನು ಮಾಡ್ತಾರೆ, ಅದು ಆ ಜ್ಞಾನವನ್ನು ಆ ಭಗವಂತನ ಸತ್ಯವನ್ನು ನಮಗೆ ಯಥಾರೀತಿ ನಮಗೆ ಹೇಳ್ತಾರೆ. ಆದ್ದರಿಂದ ಆ ಒಂದು ಅದರ ಶಿಷ್ಯನಲ್ಲಿ ಅದನ್ನೇ ಇಲ್ಲಿ ಪ್ರಭುಪಾದ ಹೇಳ್ತಾರೆ. ಅದನ್ನೇ ಇಲ್ಲಿ ನಮ್ಮ ಶೌನಕಾದಿ ಋಷಿಗಳು ಸೂತ ಗೋಸ್ವಾಮಿಯವರಿಗೆ ಒಂದು ಆಸನವನ್ನು ಕೊಟ್ಟರು, ಕೊಟ್ಟು ಅವರಿಗೆ ಅವರಿಗೆ ಆಧಾರವನ್ನು ತೋರಿಸಿ ಆ ನಂತರ ಅವ್ರ ಮುಂದೆ ಪ್ರಶ್ನೆಗಳನ್ನು ಕೇಳ್ತಾರೆ. ಇದು ಒಬ್ಬ ಶಿಷ್ಯನು ಮಾಡ್ತಕ್ಕಂಥ ಕರ್ತವ್ಯ. ಮತ್ತು ನಮ್ಮ ವ್ಯಾಸರ ಪ್ರತಿನಿಧಿಗಳು ಯಾರು ಅದನ್ನು ಅವರು ಇಲ್ಲಿ ಹೇಳ್ತಾರೆ. ಗೋಸ್ವಾಮಿಗಳು ತಮ್ಮ ಎಲ್ಲ ಇಂದ್ರಿಯಗಳನ್ನು ನಿಗ್ರಹ ಮಾಡಿ ಹಿಂದಿನ ಆಚಾರ್ಯರ ಪಥ ಬಿಡದೇ ಇರುವವರು. ಇವರು ನಿಜವಾಗಿ ವ್ಯಾಸ ದೇವರ ಪ್ರತಿನಿಧಿಗಳು. ಆ ನಂತರ ಮುಂದೆ ಹೇಳ್ತಾರೆ, ಗೋಸ್ವಾಮಿಗಳು ಚಪಲ ಚಿತ್ತರಾಗಿ ಭಾಗವತದ ಮೇಲೆ ಮನಸ್ಸು ಇಚ್ಛೆ ಪ್ರವಚನಗಳನ್ನು ನೀಡುವುದಿಲ್ಲ. ಇದು ಅತ್ಯಂತ ಮಹತ್ವ. ಈಗ ನಾವು ಬೆಳಿಗ್ಗೆ ಕೂಡಲೇ ಈಗ ಏನು ನೋಡ್ತಾರೆ, ಇವರು ಆಸ್ಥಾ ಚಾನೆಲ್ ನೋಡ್ತಾರೆ. ಆಸ್ಥಾ ಚಾನೆಲ್ನೊಳಗೆ ಏನು ತೋರಿಸ್ತಾ ಇದ್ದಾರೆ ಅವರು, ನಿಶ್ಚಿತವಾಗಿ ನಾವು ಹೇಳೋಕ್ಕಾಗಲ್ಲ ಅವರು ಪರಂಪರೆಯಲ್ಲಿ ಬಂದಿದ್ದಾರೋ ಇಲ್ಲ. ಆ ನಂತರ ಅವರಿಗೆ ಇಂದ್ರಿಯಗಳ ನಿಗ್ರಹದಾಗಿದ್ದಾವಿಲ್ಲ ಅದು ಗೊತ್ತಿಲ್ಲ, ಅದು ಒಂದು ಅವ್ರಿಗೆ ಆ ಪರಂಪರೆ ಒಳಗೆ ಬಂದರ ಅದು ಗೊತ್ತಿಲ್ಲ. ಮತ್ತು ಹೀಗಾಗಿ ಅವರು ಕೊಡ್ತಕ್ಕಂಥ ಜ್ಞಾನಕ್ಕೆ ಒಂದು ಇದು ಇಲ್ಲ. ಬಳಕ ಬಳಕೆ ಇರ್ಬೋದು, ಎಲ್ಲರೂ ಕುತ್ಕೊಂಡು ಬೆಳಗ್ಗೆ ಎದ್ದು ಕೂಡಲೇ ಟಿವಿ ನೋಡ್ತಾರೆ. ಮಂದ ಇವಳು ಅಂದರೆ ಸುಮಾರು ಬೆಳಗಿನ ಸಮಯದಲ್ಲಿ ಅವರು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಹೋಗಿ ಪ್ರವಚನ ಕೊಡೋಂಗಿಲ್ಲ, ಅವ್ರ ಪ್ರವಚನ ಎಲ್ಲಿ ಕೊಡ್ತಾರೆ, ಎದುರಿಗೆ ಆಟರ ಅವನದು ಯಾರು ಟಿವಿ ಏನೇ ಬೇಕಂದ್ರೂ ಟಿವಿ ಒಳಗೆ ಸಿಕ್ಕಿರ್ತಾವ್ರಿ. ಅವ್ರು ಏನು ತಿಳ್ಕೊಂಡ್ರು, ಟಿವಿನೇ ನಮಗೆ ದೇವ್ರು. ಯಾಕಂದ್ರೆ ಟಿವಿ ಒಳಗೆ ಏನು ಬರ್ತದೆ, ಆಸ್ಥಾ ಚಾನಲ್ ಬರ್ತದೆ. ಆ ನಂತರ ಮತ್ತೆ ಮನೋರಂಜನಾ ಕಾರ್ಯಕ್ರಮ ಬರ್ತದೆ. ಆ ನಂತರ ಮತ್ತೆ ಇನ್ನೊಂದು ಧಾರಾವಾಹಿ ಬರ್ತದೆ, ಇನ್ನೊಂದು ಬರ್ತದೆ, ನ್ಯೂಸ್ ಬರ್ತದೆ, ಎಲ್ಲಾನು ಬರ್ತದೆ. ಹೌದಾ? ಆದ್ರೆ ಅದರ ಹಿಂದಿನ ಉದ್ದೇಶ ನಾವು ಅರ್ಥ ಮಾಡಿಕೊಳ್ಬೇಕು. ಈಗ ಇವರು ಇಷ್ಟೆಲ್ಲ ಮಾಡ್ತಾ ಇದಾರೆ, ಹಿಂದಿನ ಉದ್ದೇಶ ಇದಕ್ಕೆ ಉದ್ದೇಶ ಏನು? ಜನರಿಗೆ ಅವ್ರ ಆಧ್ಯಾತ್ಮಿಕ ಜ್ಞಾನ ಕೊಡ್ಬೇಕು ಅಂತಂದ ಅವರಲ್ಲಿ ಆ ಉದ್ದೇಶ ಇದ್ದಿದ್ರೆ ಮತ್ತೆ ಅವರ ಸಫಲ ಆಗ್ಬೇಕಾಗಿತ್ತು. ಅದೇನು ಅಂದ್ರೆ ಬೆಳಗಿನ ಸಮಯ ಇನ್ನೂ ಭಾರತ ಅಂತ ಹೇಳಿ ಇಂಡಿಯಾ ಅಂತ ಹೇಳಿ ಏನೋ ಒಂದು ಸ್ಪಿರಿಚುವಲ್ ಕಾರ್ಯಕ್ರಮಗಳು ಇರ್ತಾವೆ, ಹೊರಗಡೆಗೆ ಹೋದ್ರೆ ಅದನ್ನು ಇಲ್ಲ. ಯಾಕಂದ್ರೆ ಇಂಡಿಯಾದೊಳಗೆ ಇನ್ನು ಸ್ವಲ್ಪ ಏನೋ ಸಂಸ್ಕೃತಿ ಅನ್ನೋದು ಉಳಿದೆ, ಹಿಂಗಾಗಿ ಬೆಳಿಗ್ಗೆ ಅವರು ಅದನ್ನೆಲ್ಲ ತೋರಿಸ್ತಾರೆ. ಆದ್ರೆ ಬೆಳಿಗ್ಗೆ ನಾವು ಅಷ್ಟು ಮಾಡಿ ಆನಂತರ ಇಡೀ ದಿವಸ ನಾವು ಈ ಬೇರೆ ಎಲ್ಲ ಕಾರ್ಯಕ್ರಮದೊಳಗೆ ಭಾಗವಹಿಸಿ ಅರ್ಥಾತ್ ಆನಂತರ ನ್ಯೂಸು, ಆನಂತರ ಅಲ್ಲಿ ಯಾವ್ದಾದ್ರು ಇಲ್ಲಿ ಆತು ರಾಜಕಾರಣ ಹೆಂಗ್ ಮಾಡ್ದ ಹಿಂಗ್ ಮಾಡ್ದ ಇದನ್ನ ನಾವು ಇಡೀ ದಿವಸ ರಾತ್ರಿ ತನಕ ಕೇಳಿದ್ರೆ ಮತ್ತೆ ಬೆಳಿಗ್ಗೆ ಕೇಳಿದ್ರದ ಪ್ರಭಾವ ತಕ್ಷಣ ಹೊರಟು ಹೋಗ್ತದೆ, ಅದು ಬಹಳ ತಪ್ಪ ನಿಲ್ಲೋದು. ಹೀಗಾಗಿ ಈ ರೀತಿ ಅವರು ಒಂದ್ ವೇಳೆ ಪರಂಪರೆಯಲ್ಲಿ ಅವರು ಒಂದ್ ವೇಳೆ ಬಂದಿಲ್ಲ ಅಂತಂದ್ರೆ ಮತ್ತೆ ಅವರಿಂದ ನಾವು ಕೇಳಿ ಕಲಿಯಲಿಕ್ಕೆ ಏನು ಸಾಧ್ಯ ಇಲ್ಲ. ಆನಂತರ ಕೆಲವೊಬ್ಬ ಅವ್ರ ಹೆಸರು ತಗೊಳೋ ಅವಶ್ಯಕತೆ ಇಲ್ಲ, ಅವ್ರೇನ್ ಮಾಡ್ತಾರೆ ಸಾವಿರಾರು ಮಂದಿಗೆ ದೀಕ್ಷೆ ಕೊಡ್ತಾರೆ ಒಂದೇ ಸರಿ. ಆನಂತರ ದೀಕ್ಷದ ಮಹತ್ವ ಏನು? ದೀಕ್ಷಾ ಮೊನ್ನೆ ಬಾಂಬೆದೊಳಗ ಸುಮಾರು ಮಂದಿಗೆ ದೀಕ್ಷಾ ಆಯ್ತು. ಅದರಲ್ಲಿ ಮೊಟ್ಟ ಮೊದಲಿಗೆ ನಾನು ಈ ಸರಿ ಕೆಲವು ಮಂದಿಗೆ ರೆಕಮೆಂಡ್ ಮಾಡಿದ್ದೆ, ನೀವು ದೀಕ್ಷಾ ತಗೊಳ್ರಿ ಅಂತ ಹೇಳಿದ್ದೆ. ಅವ್ರು ಹೇ ಅಂದ್ರು, ಆನಂತರ ಎಲ್ಲ ಯಥಾ ರೀತಿ ನಡೀತಾರೆ. ಆನಂತರ ಬೆಳಗಿನ ದಿವಸ ನಾನು ಜಪ ಮಾಡಕ್ ಕೂತ್ಕೊಂಡಿದ್ದೇನೆ. ದೀಕ್ಷಾ ಆಯ್ತು 3ನೇ ತಾರೀಕು. 4ನೇ ತಾರೀಕು ಬೆಳಗ್ಗೆ ನಾನು ನವೆಂಬರ್ 3 ದೀಕ್ಷಾ ಆಯ್ತು. 4ನೇ ತಾರೀಕು ಬೆಳಗ್ಗೆ ನಾನು ಎಲ್ಲ ಮಂಗಳಾರತಿ ಎಲ್ಲ ಆಯ್ತು ಎಲ್ಲ ಅವ್ರಿಗೆ ಕೂತು ಜಪ ಕೂತ್ಕೊಂಡೆ. ಕರೆಕ್ಟ್ 5:50 ವಿಪರೀತ ನನಗೇನಾಗ್ತಾ ಇದೆ ಆಯಾಸ. ಎಂತ ಆಯಾಸ ಅಂದ್ರೆ ಹೇಳಕ್ಕೂ ಆಗಲ್ಲ. ಹಿಂದಿನ ದಿವಸ ಏನಾದ್ರು ಪರಿಶ್ರಮ ಮಾಡಲಿಲ್ಲ, ಬೆಳಗಿನ ನಾವೇನು ನಟ್ಟು ಕಡಿಲಿಲ್ಲ. ಹೌದು, ಬೆಳಗ್ಗೆ ಮಂಗಳಾರತಿ ಮಾಡಿ ಜಪಕ್ಕೆ ಆರಾಮ ಪ್ರತಿ ದಿವಸ ಹೆಂಗ್ ಕೂಡ್ತೇನೆ ಅದೇ ರೀತಿ ಕೂತ್ಕೊಂಡೆ. ವಿಪರೀತ ಆಯಾಸ. ಅದು ಆಯಾಸ ಎಷ್ಟಾತಪ್ಪ ಅಂತಂದ್ರ ನಾನು ಸರಳವಾಗಿ ಎದ್ದ ಬಿಡ್ಬೇಕಿಟ್ಟು 2-3 ತಾಸು ಮಲ್ಕೊಂಡ್ಬಿಟ್ಟೆ. ವಿಪರೀತ ಆಯಾಸ ನನಗೆ ಆಯಾಸ ಆಗ್ತಿತ್ತು ನನ್ನ ನಡುವೆ ಆಗೋದ್ರೆ, ಆದ್ರೆ ಇಷ್ಟು ಆಯಾಸ ಆಗಿರ್ತದೆ. ಆಮೇಲೆ ಎದ್ದೆ, ಆಮೇಲೆ ಹೆಂಗ ಜಪ ಮಾಡಿದೆ. ಆಮೇಲೆ ನಮ್ಮೊಬ್ಬ ಭಕ್ತರು ಬರೆದ್ವಿ ಆಗಿತ್ತು, ಅವ್ರಿಗೆ ನಾನು ಪ್ರಶ್ನೆ ಕೇಳಿ ಪ್ರಭು ನನಗೆ ಆಮೇಲೆ ನನಗೆ ಅನ್ಸಾಕತ್ತು ಇದು ಹಿಂಗೆ ಯಾಕಾಗಿಲ್ಲ. ನನಗ ಗೊತ್ತಿತ್ತು ದೀಕ್ಷಾ ಆವಾಗ ಗುರು ಕೊಡ್ತಾನ ಅವನಿಗೇನಾಗ್ತದ ಅವ್ರ ಕರ್ಮ ಅವ್ನು ತೆಲಿಮೇಲ್. ದೀಕ್ಷಾ ನಾವು ಕೊಟ್ಟಿಲ್ಲ, ಕೊಟ್ಟವ್ರು ಅವರು, ನಾವು ರೆಕಮೆಂಡ್ ಮಾಡಿದವ್ರು ನಾವು. ಹೌದಾ? ಆಮೇಲೆ ಕೇಳಿದೆ ನನಗೆ ತಕ್ಷಣ ಹಿಂಗಾಗ್ತದೆ ಅಂದ್ರೆ ನಾನು ನಿನ್ ಕೇಳಿದೆ ಅವ್ರಿಗೆ ಹೌದು ಈಗ ದೀಕ್ಷಾ ಅಂತ ಮಹಾರಾಜ್ರೆ ಕೊಟ್ಟರು ನಮಗೇನು ಅದರಿಂದ ತ್ರಾಸ ಆಗಬಾರ್ದು, ಯಾಕಂದ್ರೆ ಕರ್ಮ ಎಲ್ಲ ಅವರು ತಲೀಂಗ ತಗೋತ. ಆದ್ರೆ ಮತ್ತೆ ನಮಗೆ ಯಾಕೆ ಹಿಂಗ? ಆಮೇಲೆ ನಮ್ಗೇನು ಪ್ರಶ್ನೆ ಇತ್ತು ಮುಂದೆ? ಮತ್ತೆ ಯಾರು ರೆಕಮೆಂಡ್ ಮಾಡ್ತಾರಲ್ಲ ಅವ್ರಿಗೂ ಸ್ವಲ್ಪ ಭಾರ ಬರ್ತದೆ ಪ್ರಭು. ಅವ್ರು ಹೇಳಿದ್ರು ಪ್ರಭು ಎಸ್ ಅಂತ ಎಸ್. ಅವಾಗ ನನಗೆ ತಕ್ಷಣ ಅರ್ಥ ಆಯ್ತು. ಆಮೇಲೆ ಅಂದ್ರೆ ಮುಂದಿನ ಸರಿ ರೆಕಮೆಂಡೇಶನ್ ಮಾಡೋದಕ್ಕಿಂತ ಮೊದಲೇ ನಾನು ವಿಚಾರ ಮಾಡಬೇಕು. ಅಂದ್ರೆ ಏನು ಇದರ ಅರ್ಥ? ದೀಕ್ಷಾ ಅಂತಂದ್ರೆ ವೆರಿ ಸೀರಿಯಸ್ ಬಿಸ್ನೆಸ್, ಸೀರಿಯಸ್ ಬಿಸ್ನೆಸ್. ಯಾಕಂದ್ರೆ ಗುರು ಆದವನು ತಮ್ಮ ಶಿಷ್ಯನನ್ನ ಆಧ್ಯಾತ್ಮಿಕ ಜಗತ್ತಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಅವನು ಮಾತಾಡ. ಅದೇ ರೀತಿ ಶಿಷ್ಯನಾದವನು ನಾನು ಪ್ರತಿನಿತ್ಯ
ನಾಲ್ಕನೇ ವರ್ಣ ಪಾಲನೆ ಮಾಡ್ತೀನಿ ಅಂತ ಅವನು ವಚನ ಕೊಡ್ತಾನೆ, ಮತ್ತು ಗುರು ಕೃಷ್ಣ ಮತ್ತು ವೈಷ್ಣವರು ಸೇವೆ ಮಾಡ್ತಾರೆ ಅಂತ ಅವನು ವಚನ ಕೊಡ್ತಾನೆ. ಇದು ಅತ್ಯಂತ ಸೀರಿಯಸ್ ಕಮಿಟ್ಮೆಂಟ್. ಕಮಿಟ್ಮೆಂಟ್ ಅಂದ್ರೆ ಅವು ಅಗದಿ ವಚನ ಬದ್ಧತೆ, ಅಗದಿ ಗಂಭೀರವಾದ ವಿಷಯ. ಇದು ನಿಜವಾಗಿ ಏನಿದು, ಇದು ದೀಕ್ಷಾ. ಅಂದ್ರೆ ಗುರು ಮತ್ತು ಶಿಷ್ಯರು ಇಬ್ಬರೂ ಇದು ಒಬ್ರಿಗೊಬ್ರು ಅವರು ವಚನಬದ್ಧರಾಗಿದ್ದರು. ಯಾವ ರೀತಿ ನಾನು ಕೇಳಿದ್ದೀನಿ, ಯಾವ ರೀತಿ ವಿವಾಹದಲ್ಲಿ ಪತಿ ಮತ್ತು ಪತ್ನಿ ಇಬ್ಬರೂ ಒಬ್ರಿಗೊಬ್ರು ವಚನಬದ್ಧರು, ಅದೇ ರೀತಿ ಇಲ್ಲಿ ಗುರು ಅಂದ್ರೆ ಪತಿ ಇದ್ದಾರೆ, ಶಿಷ್ಯರು ಪತ್ನಿ ಇದ್ದಾರೆ. ಗುರು ಆದವನು ಸಮರ್ಥನಾಗಿರಬೇಕು. ಯಾವ ರೀತಿ ಪತಿ ಸಮರ್ಥನಾಗಿದ್ದಾರೆ ಸಂಸಾರವನ್ನು ನಡೆಸ್ಕೊಂಡು, ಪತ್ನಿ ಆದವಳು ಹೆಂಗಿರ್ಬೇಕು, ವಿಧೇಯಳಾಗಿರ್ಬೇಕು ಮತ್ತು ಸುಸಂಸ್ಕೃತವಾಗಿರ್ಬೇಕು ಮತ್ತು ಶ್ರೇಷ್ಠ ಅಂದ್ರೆ ಪತಿವೃತ್ತಿ ಆಗಿರ್ಬೇಕು. ಅಂದ್ರೆ ಇವನೇ ನನ್ನ ಪತಿ, ಇವನ್ ಬಿಟ್ಟು ನಾ ಆ ಕಡೆ ಕಡೆ ಹೋಗ್ಬೇಕು. ಅದೇ ರೀತಿ ಶಿಷ್ಯನಾದನು, ಇವರೇ ನನ್ನ ಗುರು, ಇವನ್ ಬಿಟ್ಟು ನಾನು ಬೇರೆ ಆ ಕಡೆ ಕಡೆ ಹೋಗ್ಬೇಕು. ಈ ರೀತಿ ಗುಣಗಳು ಶಿಷ್ಯನಲ್ಲಿರ್ಬೇಕು, ಆ ರೀತಿ ಗುಣಗಳು ಗುರುವಿನಲ್ಲಿರ್ಬೇಕು. ಅವಾಗ ಏನಾಗ್ತದೆ, ಅಲ್ಲಿ ಹೃದಯದಲ್ಲಿ ಭಕ್ತಿ ಉತ್ಪನ್ನ. ಯಾಕಂದ್ರೆ ಗುರುಗಳು ಸಮರ್ಥರಾಗಿದ್ದಾರೆ, ಅವರು ಪರಂಪರೆಯಲ್ಲಿ ಬರ್ತಾ ಇದ್ದಾರೆ. ಅದರಿಂದ ಅವರಿಗೆ ದೇವರು ವ್ಯಾಸದೇವರು ಕೊಟ್ಟಂತ ಜ್ಞಾನ ಇದೆ, ಆ ಜ್ಞಾನವನ್ನು ನಮ್ಮ ಹೃದಯದಲ್ಲಿ ಬಿತ್ತಾರೆ. ಅದನ್ನ ನಾವೇನ್ ಮಾಡ್ತೀವಿ, ಶ್ರವಣ ಮತ್ತು ಕೀರ್ತನೆ ಮಾಡೋದ್ರಿಂದ ಅದಕ್ಕೆ ನೀರು ಹಾಕಂಗ ಆಗ್ತದೆ. ಈ ಬೀಜ ಹಾಕಿದ ಮೇಲೆ ನೀರು ಹಾಕ್ಬೇಕು, ಅವಾಗ ಏನಾಗ್ತದೆ ಅದು ಬೆಳೀತದೆ. ಅದೇ ರೀತಿ ಹೃದಯದೊಳಗೆ ಭಕ್ತಿ ಲತ ಬೀಜ ಇದು ಬೆಳಿಬೇಕಂದ್ರೆ ಏನ್ ಮಾಡ್ಬೇಕು, ಒಬ್ಬ ಆಧ್ಯಾತ್ಮಿಕ ಗುರುವಿಗೆ ನಾವು ಹುಡುಕಿ ಶರಣಾಗಿ ಅವರು ಹೇಳಿದಂತೆ ನಾವು ಅವರ ವಚನಗಳನ್ನು ಸ್ವೀಕಾರ ಮಾಡಿ ನಮ್ಮ ಜೀವನ ಯಾವಾಗ ನಡೆಸ್ತೀವಿ ಅವಾಗ ಏನಾಗ್ತದೆ, ನಮ್ಮ ಮನುಷ್ಯ ಜೀವನ ಸಾರ್ಥಕ. ಅದನ್ನೇ ಇಲ್ಲಿ ಸೂತಗೋಸ್ವಾಮಿಯವರು ಹೇಳ್ತಾ ಇದ್ದಾರೆ. ಅಂದ್ರೆ ಪ್ರಭಾದರ ತಮ್ಮ ತಾತ್ಪರ್ಯದಲ್ಲಿ ಈ ಮೂರು ವಿಷಯದ ಬಗ್ಗೆ ಚರ್ಚೆ ಮಾಡಿದರು. ಏನು ವ್ಯಾಸಾಸನ ಅಂದ್ರೆ ಏನು, ಅದರ ಮಹತ್ವ ಏನು, ಮತ್ತು ಶಿಷ್ಯನಾದವನು ಯಾವ ರೀತಿ ಪ್ರಶ್ನೆ ಮಾಡಬೇಕು, ಮೂರನೇದನು ಗುರು ಆದವನು ಒಬ್ಬ ಸಮರ್ಥ, ಒಬ್ಬ ಗುರುವಿನ ಪ್ರತಿನಿಧಿ ಇರಬೇಕು. ಅವಾಗಲೇ ಅವನಿಗೆ ಈ ರೀತಿ ಶಿಷ್ಯರನ್ನು ಸ್ವೀಕಾರ ಮಾಡಲಿಕ್ಕೆ ಸಾಧ್ಯ. ಆದ್ದರಿಂದ ಮೊಟ್ಟ ಮೊದಲನೇ ಶ್ಲೋಕ ಹೇಳ್ತಾರೆ ನಮ್ಮ ಯಾರು ಸೂತ ರೂಪಗೋಸ್ವಾಮಿ, ಯಾವುದು ಉಪದೇಶ ಅನ್ನುತ್ತದೆ, ಅದೇನು ವಾಚೋ ವೇಗಂ ಮನಸ ಕ್ರೋಧ ವೇಗಂ ದ್ಯುಹಾ ವೇಗಂ ಉದರ ಉಪಸ್ಥ ವೇಗಂ ಏತಾನ್ ವೇಗಾನ್ ಯೋ ಉಷಿಹೇತ ಧೀರ ಸ ಪೃಥ್ವೀ ಶಿಷ್ಯ. ಇದರರ್ಥ ಏನ, ಒಬ್ಬ ಗೋಸ್ವಾಮಿ ಅಂದ್ರೆ ಯಾರು, ಒಬ್ಬ ಗುರು ಅಂದ್ರೆ ಯಾರು, ಅದನ್ನ ಹೇಳಿದ್ರು. ವಾಚೋ ವೇಗ ಅಂದ್ರ ನಾಲಿಗೆ ವೇಗ ಮಾತಾಡೋದು, ಮನಸ್ಸು ಕ್ರೋಧ ವೇಗ ಮನಸ್ಸಿನ ವೇಗ ಕ್ರೋಧದ ವೇಗ, ಉದರ ಉಪಸ್ಥ ವೇಗ, ಉದರ ಅಂದ್ರ ಹೊಟ್ಟೆ, ಆಮೇಲೆ ಉಪಸ್ಥ ಅಂದ್ರ ಜನನೇಂದ್ರಿಯ. ಎಲ್ಲ ಇಂದ್ರಿಯಗಳಿಗೆ ಒಂದು ವೇಗ ಇದೆ, ಆ ವೇಗವನ್ನು ನಾವು ತಡೀಲಿಕ್ಕೆ ಪ್ರಯತ್ನ ಮಾಡೋಣ. ಅವನು ನಿಜವಾದ ಗೋಸ್ವಾಮಿ. ಯಾರು ಇದನ್ನು ಮಾಡ್ತಾರಲ್ಲ, ವಿಧೇ ಉದರ ಉಪಸ್ಥ ವೇಗ ಏತಾನ್ ವೇಗ ಅನ್ಶೋ ವಿಷಯದ ಧೀರ, ಅವನು ನಿಜವಾದ ಧೀರ, ಅವನು ನಿಜವಾದ ಹೀರೋ ಅಥವಾ ಹೀರೋಯಿನ್. ಯಾರು ಈ ವೇಗಗಳನ್ನು ತಡೀಲಿಕ್ಕೆ ಪ್ರಯತ್ನ ಮಾಡಿದ್ರೆ ಅದು ಏನಾಗ್ತದೆ, ಹಂಗ ಬಿಟ್ಬಿಟ್ರೆ ಏನಾಗ್ತದೆ, ಈಗ ನೋಡ್ರಿ ಸಮಾಜದೊಳಗೆ ಏನ್ ನಡೆದಿದೆ, ದಿಲ್ಲಿ ಒಳಗೆ ರೇಪ್ ಕೇಸ್ ಎಲ್ಲ ಕಡೆಗೂ ಹಬ್ಬಿಬಿಟ್ಟು. ಯಾಕೆ ರೇಪ್ ಆಗ್ತದೆ, ಅದಕ್ಕೇನು ಕಾರಣ, ಅದಕ್ಕೆ ಯಾರು ಅದ್ರ ಬಗ್ಗೆ ಚರ್ಚೆನೆ ಮಾಡ್ತಾ ಇಲ್ಲ. ಈಗ ಇಂದ್ರಿಯಗಳು ನಿಗ್ರಹದೊಳಗಿಲ್ಲ, ಹಿಂಗಾಗಿ ಹಿಂಗೆಲ್ಲ ಸಮಸ್ಯೆಗಳು ಆಗ್ತವೆ. ಇದಕ್ಕೇನು ಕಾರಣ, ಎಲ್ಲರೂ ಹೇಳ್ತಾರೆ ಅವ ಹಂಗ ಮಾಡ, ಅವರು ಅವ್ರಿಗೆ ನಾವು ಹಿಡಿದು ಶಿಕ್ಷೆ ಕೊಡ್ಬೇಕು. ನೀವು ಶಿಕ್ಷೆ ಕೊಟ್ರೆ ಏನಾಗೋದದು, ನಾಳೆ ಮತ್ತೆ ಬರ್ತಾರ ಮತ್ತೆ ಅದೇ ಕೆಲಸ ಮಾಡ್ತಾರೆ. ಆದ್ರೆ ಅವ್ರು ಎಲ್ಲೂ ಫಿಲಮ್ ಬಗ್ಗೆ ಯಾವ ರೀತಿ ಫಿಲಮ್ ಇವಾಗ ಇವ್ರ ಜನರಿಗೆ ತೋರಿಸ್ತಾರೆ ಅದ್ರ ಬಗ್ಗೆ ಚರ್ಚೆ ಮಾಡ್ತಾರೆ. ಯಾವ ರೀತಿ ಧಾರಾವಾಹಿಗಳು ಬರ್ತಾ ಇದಾವೆ, ಯಾವ ರೀತಿ ಟಿವಿ ಶೋ ಬರ್ತಾ ಇದಾವೆ, ಡರ್ಟಿ ಪಿಕ್ಚರ್ ನೋಡಿದ ಮೇಲೆ ಮತ್ತಿನ್ನ ಡರ್ಟಿ ಕೆಲಸ ಮಾಡೋದಿಲ್ಲ ಅವರು. ಬಾಡಿ ಗಾರ್ಡ್ ಪಿಕ್ಚರ್ ನೋಡಿ, ಆಮೇಲೆ ಈ ತರ ಇನ್ನೇನ್ ಕೆಲಸ ಮಾಡ್ತಾರೆ ಹೇಳ್ರಿ. ಆಮೇಲೆ ಇಂಟರ್ನೆಟ್ ಈಸ್ ಫುಲ್ ಆಫ್ ದಿಸ್ ಒನ್. ಇಂಟರ್ನೆಟ್ ನೋಡಿಗೆ ತುಂಬಿದೆ, ಅದನ್ನು ಬಂದ್ ಮಾಡಿದ್ರೆ ಇವರು ಇವ್ರು ಶಿಕ್ಷೆ ಕೊಟ್ರ ಏನು ಸಿಗುತ್ತೆ? ಅದ್ರ ಇಂದ್ರಿಯಗಳು ನಿದ್ರೆ ನಿಗ್ರಹ ಹಾಕ್ಬೇಕಂತಂದು ಇವರು ಹೇಳ್ತಾರ, ಇವರು ಹೇಳ್ತಾರ ಏ ಇಂದ್ರಿಯಗಳು ನೀವು ಹಿಂಗೆ ಯಾಕೆ ಮಾಡ್ಬೇಕು? ಹೌದು, ಇವ್ರು ಇವ್ರು ಯಾವ ರೀತಿ ಬಟ್ಟೆ ಹಾಕೊಂಡು ಅಡ್ಡಾಡ್ತಾರ ಅದನ್ನ ಯಾರು ಲೆಕ್ಕ ಹಾಕ್ತಾರೆ ಹೇಳು. ಆದ್ರಿಂದ ಇದು ಎಲ್ಲರೂ ಜವಾಬ್ದಾರಿ ತಗೋಬೇಕು, ಒಬ್ರದನ ಇಲ್ಲ ಜವಾಬ್ದಾರಿ. ಗಂಡು ಮಕ್ಕಳಾದ್ರು ಅವ್ರೂ ಕೂಡ ಒಬ್ಬೊಬ್ಬರು ವಿಧೇಯರಾಗಿ ನೋಡಿ, ಗಂಡು ಮಕ್ಕಳಾದ್ರು ಅವರು ಕೂಡ ಯಾವ ರೀತಿ ವರ್ತನೆ ಮಾಡ್ಬೇಕು ಅವ್ರಿಗೂ ಗೊತ್ತಿದೆ. ಆಮೇಲೆ ಸಮಾಜದವರು ಮತ್ತು ಸರ್ಕಾರದವರು ಏನು ಮಾಡಬೇಕು, ಯಾವ ರೀತಿ ಜನರಿಗೆ ಏನು ಅವಶ್ಯಕತೆ ಇದೆ ಅದನ್ನು ಕೊಡೋದು ಬಿಟ್ಟು ಏ ಅವ್ರೇನು ಮಾಡ್ತಾರೋ ತಮ್ಮ ಸೀಟಿಗಾಗಿ ತಾವೆಲ್ಲನೂ ಕೊಡ್ತಾರೆ, ಎಲ್ಲನೂ ಫ್ರೀ. ಈಗ ನಾನು ನನ್ನ ನಮ್ಮ ತಮ್ಮನ ಮಗಳಿದ್ದಾಳೆ, ಅವಳು ಇನ್ನೂ ಎಲ್ ಕೆ ಜಿನ ಯು ಕೆ ಜಿ ಹೋಗ್ತಾಳೆ, ಫಸ್ಟ್ ಸ್ಟ್ಯಾಂಡರ್ಡ್ ಇರ್ಬೇಕಿದೆ. ಈಗ ಆಗಲೇ ಕಂಪ್ಯೂಟರ್ ಎಲ್ಲ ಎಲ್ಲ ನಾಲೆಜ್ ಇದು ಗೊತ್ತೈತಿ, ಇದಕ್ಕೆ ಸಿ ಪಿ ಯು, ದಿಸ್ ಇಸ್ ಕೀಬೋರ್ಡ್, ದಿಸ್ ಇಸ್ ಮಾನಿಟರ್, ದಿಸ್ ಇಸ್ ದಿಸ್, ದಿಸ್ ಇಸ್ ದ್ಯಾಟ್. ನನಗೆ ಅವತ್ತಿನ ದಿವಸ ಇದಕ್ಕೆ ಬಂದ ಏನು ಟ್ಯೂಷನ್ ನನಗೆ ಹೇಳ್ಕೊಡು, ನೀ ನನಗೆ ಹೇಳ್ಕೊಡ್ರಿ ಅಂತ ನಾನು ಪುಸ್ತಕ ತಗೊಂಡು ನಾನು ಎಲ್ಲ ನಾನು ನೋಡಿದೆ. ಇದೆಲ್ಲ ಇನ್ನೂ ಒಂದನೇದ ಹುಡುಗಿ ಅದಕ್ಕೆ ಏನು ಗೊತ್ತು, ಅವಳಿಗೆಲ್ಲನೂ ಇದು ಅರ್ಥ ಆಗ್ಬೇಕೀಗ. ಅಂದ್ರೆ ಏನು ಸಣ್ಣ ಮಕ್ಕಳು ಇದ್ದಾಗನೇ ಅವ್ರಿಗೆ ಟಿವಿ ಟಿವಿ ಅಲ್ಲ ಕಂಪ್ಯೂಟರ್ ಟಿವಿನು ಬಿಡ್ರಿ. ನಾವು ಟಿವಿ ನೋಡಿದ್ ಯಾವಾಗ ಗೊತ್ತನ್ನ ಮೊಟ್ಟ ಮೊದಲಿಗೆ ಅದು ಇಂದಿರಾ ಗಾಂಧಿ ಸತ್ತಾಗ ನಮ್ಮ ಟೌನ್ ಹಾಲ್ನೊಳಗೆ ಒಂದು ದೊಡ್ಡ ಟಿವಿ ತರ್ತದೆ. ಜೀವನದೊಳಗೆ ಮೊಟ್ಟ ಮೊದಲನೇ ಸರಿ ನಾವು ಟಿವಿ ನೋಡಾಕ್ತೀವಿ. ಅದು ಟಿವಿ ನೋಡಾಗ ಇಡೀ ಊರಿನ ಜನ ಪೂರ ಟೌನ್ ಹಾಲ್ ತುಂಬಿ ತುಳುಕ್ತಾರೆ. ದೂರ ಇಡಿದ್ರು ಟಿವಿ, ನಾವು ಟಿವಿ ನೋಡಿದ ಹತ್ತನೇ ವಯಸ್ಸಿನ 16 ವಯಸ್ಸಾಗಿತ್ತು ಅವಾಗ ನೋಡಿ. ಇವಾಗ ಸಣ್ಣ ಮಕ್ಕಳು ಟಿವಿ ಬಿಡ್ರಿ, ಆಗ್ಲೇ ಕಂಪ್ಯೂಟರ್ ನೋಡಿ ಹೋಗ್ಬಿಟ್ಟಾರ. ಕಂಪ್ಯೂಟರ್ ಅಂದ್ರೆ ಟಿವಿ ಸಾವಿರ ಪಟ್ಟು ಅದು ಖತರ್ನಾಕ್. ಅಂತದನ್ನ ಸಣ್ಣ ಮಕ್ಕಳಿದ್ದಾಗ ಅವ್ರಿಗೆ. ಆಮೇಲೆ ನಾನು ಬಾಂಬೆದೊಳಗೆಲ್ಲ ಕೇಳ್ತೀನಿ, ಅವ್ರಿಗೆಲ್ಲ ಪ್ರೊಜೆಕ್ಟ್ ವರ್ಕ್ ಕೊಡ್ತಾರೆ. ಪ್ರೊಜೆಕ್ಟ್ ವರ್ಕ್, ಪ್ರೊಜೆಕ್ಟ್ ವರ್ಕ್ ಏನ್ ಮಾಡ್ಬೇಕು ಅವರು ಹೇಳು, ಸರ್ಚ್ ಇನ್ ಇಂಟರ್ನೆಟ್, ಇಂಟರ್ನೆಟ್ ನೋಡಿ ಹೋಗಿ ಅವ್ರು ಸರ್ಚ್ ಮಾಡ್ಬೇಕು. ಆಮೇಲೆ ಅಲ್ಲಿದೆಲ್ಲ ಡೀಟೇಲ್ಸ್ ತಗೊಂಡು ಅವ್ರು ಒಂದು ಲೇಖನ ಬರೀಬೇಕು, ಅದು ಪ್ರೊಜೆಕ್ಟ್ ವರ್ಕ್ ಮಾಡಬೇಕು. ಏನು ಅವಶ್ಯಕತೆ ಇದೆ? ಬಟ್ ದೇ ಆರ್ ಫೋರ್ಸಿಂಗ್ ದ ಸ್ಟೂಡೆಂಟ್ಸ್ ಟು ಗೋ ಟು ದ ಇಂಟರ್ನೆಟ್ ಅಂಡ್ ಲುಕ್ ಎವ್ರಿಥಿಂಗ್. ಅದು ಹಿಂಗಾಗ್ತದೆ, ಮತ್ತು ಸಮಾಜದೊಳಗೆ ಇನ್ನು ಹಾಹಾಕಾರ ಉಂಟಾಗಬೇಕು, ಮತ್ತು ಇನ್ನೇನು ಸುಭಿಕ್ಷೆ ಉಂಟಾಗ್ತದೆ. ಈ ಜ್ಞಾನ ನಮಗೆ ಒಂದ್ ವೇಳೆ ಇಸ್ಕೊನಿಗೆ ಬಂದಿದ್ರೆ ನಮ್ಗೆ ಏನು ಬರ್ತಾ. ಆಮೇಲೆ ನೀವು ಇವ್ರಿಗೆ ತಿಳಿಸಿ ಹೇಳಿದ್ರು ಅರ್ಥ ಆಗೋದಿಲ್ಲ, ಯಾಕೆ ಆ ಶ್ರದ್ಧಾ ಇಲ್ಲ, ಆ ಒಂದು ಇದು ಇಲ್ಲ, ಏನು ಒಂದು ಸುಕೃತಿ ಬೇಕು. ಈಗ ನಾವು ಒಂದ್ ವೇಳೆ ನಾವು ಜ್ಞಾನ ಆಧ್ಯಾತ್ಮಿಕ ಜ್ಞಾನ ಕೊಡ್ತೇವೆ ಅಂದ್ರೂ ಕೂಡ ಅದನ್ನ ಅವ್ರು ಸ್ವೀಕಾರ ಮಾಡ್ಲಿಕ್ಕೆ ಒಂದು ಸುಕೃತಿ ಬೇಕು. ಇದಕ್ಕೆ ನೀವು ಅದು ಬೋರ್ಗಲ್ಲ ಮೇಲೆ ನೀರು ಸುರಿದಂತೆ. ಈಗ ನಮಗೆ ಇದು ಅರ್ಥ ಆಗ್ತದ, ನೀವು ಇದನ್ನು ಅರ್ಥ ಮಾಡ್ಕೊಳ್ತಾ ಇದ್ದೇವೆ, ಇದಕ್ಕೆ ಏನು ಕಾರಣ? ಆ ಒಂದು ಸುಕೃತಿ ಅದು ನಮಗೆ ಗುರುವಿನ ಒಂದು ಆಶೀರ್ವಾದ. ಹಿಂದೆ ಇದ್ರೆ ಇದು ಸಾಧ್ಯನೇ ಇಲ್ಲ ಅರ್ಥ ಮಾಡಿಕೊಳ್ಳಿ. ಇದು ಇಂದ್ರಿಯ ನಿಗ್ರಹಗಳ ಈಗ ನೋಡ್ರಿ, ಅಂದ್ರೆ ಗೋಸ್ವಾಮಿಗಳಾದವರು ಈ ರೀತಿ ಇಂದ್ರಿಯಗಳನ್ನು ನಿಗ್ರಹ ಮಾಡಿರ್ಬೇಕು. ಕೇವಲ ಗೋಸ್ವಾಮಿಗಳಲ್ಲ, ಜನಸಾಮಾನ್ಯರು ಮಾಡಿರ್ಬೇಕು. ಈ ಜನಸಾಮಾನ್ಯರು ಮಾಡಲಿಲ್ಲ ಅಂದ್ರೆ ಹೀಗೆಲ್ಲ ಸಮಸ್ಯೆಗಳ ಇದಕ್ಕೇನ್ ಕಾರಣ? ಇಡೀ ದಿವಸ ಇವರು ಫಿಲಮ್ ನೋಡಿ, ಟಿವಿ ನೋಡಿ, ಇಂಟರ್ನೆಟ್ ನೋಡಿದ ಮೇಲೆ ಅವ್ರಿಗೇನು ಒಳ್ಳೆ ವಿಚಾರಗಳು ಬರ್ತಾವ? ಹಂಗಾಗಿ ಈ ರೀತಿ ಎಲ್ಲ ಸಮಾಜದೊಳಗೆ ಹಾಹಾಕಾರ ಉಂಟಾಗ್ತದೆ. ಅದಕ್ಕೆ ಈ ಶ್ರೀಮದ್ ಭಾಗವತದ ಒಂದು ಜ್ಞಾನವನ್ನು ನಾವು ಯಾವಾಗ ಸ್ವೀಕಾರ ಮಾಡ್ತೀವಿ ಗುರು ಪರಂಪರೆಯಲ್ಲಿ, ಅವಾಗ ನಮ್ಗೆ ಅದರಿಂದ ಏನೋ ಒಂದು ಆಶಾ ಕಿರಣ ಸಿಗ್ತದೆ. ಇಲ್ಲೇ ಇದ್ರೆ ನೋಡ್ರಿ, ಈಗ ಜಗತ್ತಿನೊಳಗೆ ಈಗ ಎಷ್ಟು ಒಂದು ನಿಮ್ಗೂ ಎಲ್ಲರೂ ಎಲ್ಲರಿಗೂ ಹೆಣ್ಮಕ್ಳದ ಹೌದಲ್ಲ, ನಿಮ್ಗೂ ಚಿಂತೆ ಹೌದಲ್ಲ, ಏನಾದಿತ್ತಪ್ಪ ಏನಿಲ್ಲ
ಎಲ್ಲರಿಗೂ ಅಕ್ಕ ತಂಗಿ ಅಣ್ಣ ತಂಗಿ ತಮ್ಮ ಎಲ್ಲರಿಗೂ ಒಬ್ರು ಇಬ್ಬರಿಲ್ಲೊಬ್ರು ಇದೆ. ಆದ್ರಿಂದ ಇಂಥ ಅತ್ಯಂತ ಭಯಂಕರವಾದ ಸಮಯದಲ್ಲಿ ನಾವು ಈಗ ಜೀವನ ಮಾಡ್ತಾ ಇದ್ದೀವಿ. ಆದ್ರಿಂದ ನಾವು ಪ್ರತಿ ಕ್ಷಣನೂ ದೇವರಿಗೆ ಪ್ರಾರ್ಥನೆ ಮಾಡ್ತಾ ಇರಬೇಕು, ನಮ್ಮನ್ನ ಮತ್ತು ಈ ಉಳಿದ ಎಲ್ಲರನ್ನು ದೇವರು ಕಾಪಾಡಲಿ ಅಂತ ಹೇಳಿ ನಾವು ಪ್ರದಕ್ಷಿಣೆ ಪ್ರಾರ್ಥನೆ ಮಾಡ್ತಾ ಇರಬೇಕು. ಮತ್ತು ನಾವು ಮತ್ತು ನಮ್ಮ ಮಕ್ಕಳನ್ನು ಸರಿಯಾಗಿ ಅವರು ಒಂದು ತಿಳುವಳಿಕೆ ಹೇಳಬೇಕು, ಹೇಳಿ ಯಾವ ರೀತಿ ಅವರು ನಮ್ಮ ಜೀವನದ ಉದ್ದೇಶ ಅದನ್ನು ಅವರಿಗೆ ಅರ್ಥ ಮಾಡಿಸಿ. ಕೌಮಾರಂ ಆಚರಿತ್ ಪ್ರಜ್ಞ ಧರ್ಮಾನ್ ಭಾಗವತ ನಿಮ್ಮ ಭಕ್ತಿ ಯಾವಾಗ ಶುರು ಮಾಡಬೇಕು? 5 ವರ್ಷದೊಳಗೆ ಕುಮಾರಾವಸ್ಥೆಯೊಳಗೆ ಅಂತ ಪ್ರಹ್ಲಾದ್ ಮಹಾರಾಜ್ ಹೇಳಿದ್ರು. ಭಕ್ತಿ ಶುರು ಮಾಡಲಿಕ್ಕೆ 5 ವರ್ಷದ ಸಮಯನೇ ಒಳ್ಳೆಯದು. ಯಾಕಂದ್ರೆ ಗಿಡವಾಗಿ ಬಗ್ಗದ್ದು ಮರವಾಗಿ ಸಣ್ಣ ಮಕ್ಕಳಿದ್ದಾಗ ನೀವೇನು ಕಲಿಸ್ತೀರಿ, ದೊಡ್ಡವರಿಗೆ ಕಲಿತು ಅದು. ಆದ್ದರಿಂದ ಇದು ಯಾವಾಗ ನಾವು ಮುಕ್ತಿ ಮಾರ್ಗವನ್ನು ಸ್ವೀಕಾರ ಮಾಡ್ತೀವಿ ಅವಾಗ ಎಲ್ಲ ರೀತಿ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಗ್ತದೆ ಕರೆಕ್ಟಾಗಿ. ಎಲ್ಲಿ ಏನು ಸಮಸ್ಯೆ ಇದೆ ಅದು ಸಮಸ್ಯೆಗೆ ತಕ್ಷಣ ನಾವು ಉತ್ತರ ಕಂಡುಹಿಡಿತೀವಿ. ಹಾಂ, ಅದನ್ನು ನಾವು ಅಳವಡಿಸ್ಕೊಳ್ಳಿಕ್ಕೆ ಈಗಿನ ಸಮಯದಲ್ಲಿ ಕಠಿಣ ಇರ್ಬೋದು. ಆದರೆ ಕೊನೆ ಪಕ್ಷ ನಮ್ಮ ಸಮಾಜಕ್ಕೆ ಅಥವಾ ನಮ್ಮ ಕುಟುಂಬಕ್ಕಾಗಿ ನಾವು ಅದನ್ನು ತಕ್ಷಣ ನಾವು ಅದನ್ನು ನಾವು ಆಡಳಿತಕ್ಕೆ ತರ್ಬೋದು, ಅದನ್ನು ನಾವು ಜಾರಿಗೆ ತರ್ಬೋದು. ಹೌದಲ್ಲ, ಯಾಕಂದ್ರೆ ನಮ್ಗೆ ಬರ್ತದೆ ಇದು ಸಮಸ್ಯೆ, ಇದಕ್ಕೆ ಇದು ಪರಿಹಾರ ಅನ್ನೋದು ನಮಗೆ ಭಾಗವತದಿಂದ ಅರ್ಥ ಆಗ್ತದೆ. ಆದ್ದರಿಂದ ನಾವು ಎಷ್ಟು ಋಣಿಗಳಾಗಿರ್ಬೇಕು ನೋಡ್ರಿ ನಮ್ಮ ಗುರುಗಳಿಗೆ, ದ್ರೌಪದರಿಗೆ ಮತ್ತು ಕೃಷ್ಣನಿಗೆ. ಯಾಕಂದ್ರೆ ಅವನು ಈ ರೀತಿ ಜ್ಞಾನವನ್ನು ನಾವು ಕೊಡದೆ ನಮಗೆ ದಯಪಾಲಿಸಿದ್ರೆ ನಾವು ಇವತ್ತು ಯಾರು ಇಲ್ಲಿ ಬೆಳಗ್ಗೆ ರಕ್ಷಣೆ ಕೇಳ್ತಾರೆ. ಅದರಿಂದ ಇದು ನಮ್ಮ ಅತ್ಯಂತ ಪರಮ ಸೌಭಾಗ್ಯ, ನಮಗೆ ಈ ರೀತಿ ಜ್ಞಾನ ಮತ್ತು ಒಂದು ಅವರ ಕೃಪೆ ಅಂತಾಗಿದೆ. ಇದರಿಂದಾಗಿ ನಮಗೆ ಜೀವನದ ಅತ್ಯಂತ ಕ್ಲಿಷ್ಟ ಪ್ರಶ್ನೆಗಳಿಗೆ ನಮ್ಮ ಉತ್ತರ ಅತ್ಯಂತ ಸರಳ ಗೊತ್ತೈತೆ. ಯಾವುದನ್ನ ಇವರು ತಲೆ ಕೆರ್ಕೊಳ್ತಾರೆ ಬೆಳಗಿಂದ ಸಂಜೆ ಹಿಂಗೆ ಆಗತ್ತೆ ಹಿಂಗೆ ಅದು ನಮಗೆ ನಾವು ಸರಳವಾಗಿ ಉತ್ತರ ಕೊಟ್ಬಿಡ್ತೀವಿ ನೋಡ್ರಿ. ಯಾವುದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಇವರು ಇಷ್ಟು ಕಷ್ಟಪಡ್ತಾರೋ ಅಂಥದನ್ನು ನಾವು ಅತ್ಯಂತ ಸರಳವಾಗಿ ಅರ್ಥ ಮಾಡ್ಕೊಳ್ಬೋದು. ಯಾಕೆ ಎಲ್ಲಿ ಕೃಷ್ಣ ಸೂರ್ಯ ಸಮ ಮಾಯಾವೇ ಅಂಧಕ ಜಹಾನ್ ಕೃಷ್ಣ ತಹಾನ್ಮಹಿ ಮಾಯಾರವಿಕ. ಎಲ್ಲಿ ಕೃಷ್ಣ ಇದ್ದಾನೋ ಅಲ್ಲಿ ಅಂಧಕಾರಕ್ಕೆ ಸಮಯ, ಅಲ್ಲಿ ಅಂಧಕಾರಕ್ಕೆ ಜಾಗನೇ ಇಲ್ಲ. ಇಲ್ಲಿ ಮೂರು ಲೈಟ್ ಹಚ್ಚಿಬಿಟ್ಟಿದೆ, ಇಲ್ಲಿ ಅಂಧಕಾರ ಇಲ್ಲ, ಪ್ಲಸ್ ಭಾಗವತದ ಒಂದು ಲೈಟ್ ಐತೆ. ಹಿಂಗಿರುವಾಗಲೇ ಅಂಧಕಾರಕ್ಕೆ ಎಲ್ಲಿ ಅಂಧಕಾರ, ಎಲ್ಲಿ ಕೃಷ್ಣ ಇಲ್ಲೋ ಅಲ್ಲಿ ಅಂಧಕಾರ. ಇವರಲ್ಲಿ ಈ ಪ್ರಶ್ನೆಗಳು ಅವ್ರಿಗೆ ಯಾಕೆ ಉತ್ತರ ಸಿಗ್ತಾ ಇಲ್ಲ, ಸಿಕ್ಕರೂ ಅವ್ರಿಗೆ ಅಳವಡಿಸ್ಕೊಳ್ಳಕ್ಕೆ ಯಾಕೆ ಆಗ್ತಾ ಇಲ್ಲ, ಯಾಕಂದ್ರೆ ಅವ್ರ ಜೀವನದಲ್ಲಿ ಕೃಷ್ಣನೇ ಇಲ್ಲ. ಹಿಂಗಾಗಿ ಎಲ್ಲ ಕಡೆಗೆ ಅಂಧಕಾರ. ಅಂಧಕಾರ ಅಂದ್ರೆ ದೊಡ್ಡದೊಂದು ಸಮಸ್ಯೆ. ಅಂಧಕಾರದೊಳಗೆ ಈ ಒಂದ್ ಬೆಳಗ್ಗೆ ರೂಮ್ ಕತ್ಲಿದ್ರೆ ನಾವು ಎಲ್ಲಿ ಏನೈತಿ ಏನೋಯ್ತು ಗೊತ್ತಾಗೋದಿಲ್ಲ. ನಮ್ಮ ತಲೆ ಹೋಗಿ ಎಲ್ಲರೂ ಒಂದು ಬಳಿತೈತಿ, ನಾವು ಬೀಳ್ತೇವೆ. ಯಾಕೆ ಅಂಧಕಾರ? ಲೈಟ್ ಬಂದ್ಕೊಳ್ಳಿದ ತಕ್ಷಣ ಯಾವ ವಸ್ತು ಎಲ್ಲಿದೆ, ನಾವು ಎಲ್ಲಿ ಹೋಗ್ಬೇಕು, ಎಲ್ಲಿ ಹೋದ್ರೆ ಡೇಂಜರ್ ಇದೆ, ಎಲ್ಲಿ ಹೋದ್ರೆ ಸರಳ ಇದೆ ತಕ್ಷಣ ಗೊತ್ತು. ಇದು ಭಾಗವತದ ಜ್ಞಾನದ ಮಹತ್ವ. ಆದ್ದರಿಂದ ನಾ ಹೇಳಿದ್ನಲ್ಲ, ದೀಕ್ಷಾ ಅಂತಂದ್ರೆ ಇದು ಅತ್ಯಂತ ಸೀರಿಯಸ್ ಬಿಸ್ನೆಸ್. ಆದ್ರೆ ಎಲ್ಲರೂ ತಗೊಳ್ಳೋಕು ಬೇಕು. ಏ ಸೀರಿಯಸ್ ಇದು ಬ್ಯಾಡ್ ಬಿಡ್ರಿ, ಹಂಗಂದ್ರೆ ನಾವು ಹಿಂದೆ ಉಳ್ಕೊಂಡ್ಬಿಡೋಣ, ದೇ ಅವ್ರಿಗೆ ಯಾಕೆ ತ್ರಾಸ ಕೊಡೋದು, ನಾವೇ ಯಾಕೆ ತ್ರಾಸ ತಗೊಂಡ್ಬಿಡೋಣ. ಇಲ್ಲ, ನಾವು ಇಲ್ಲಿ ಈಸಬೇಕು, ಇದು ಜಯಿಸಬೇಕು. ಈಸ್ಲಿಕ್ಕೆ ಬೇಕು, ಯಾಕಂದ್ರೆ ನೀರೊಳಗೆ ಬಿದ್ದುಬಿಟ್ಟೇವೆ ಈಗಾಗಲೇ. ಮತ್ತು ಈಸ್ಲಿಕ್ಕೆ ಬೇಕು, ಮತ್ತು ಈಸಿ ಆ ದಡ ಸೇರಲೇಬೇಕು. ಇಲ್ಲ ನಾನು ಮುಳುಗ್ತೀನಿ ಅಂದ್ರೆ ಅದು ಹೇಳಿಗಳ ಮಾತು. ಈಸ್ ಕಲಿಬೇಕು, ಈಸ್ ಕಲಿಸ್ಲಿಕ್ಕೆ ತಯಾರಿದ್ದೀವಿ. ಆದ್ದರಿಂದ ನಾವು ಮುಂದೆ ಬರಬೇಕು, ಬಂದು ಏನು ಮಾಡಬೇಕು, ನಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಂಡು ಇನ್ನೊಬ್ಬರಿಗೆ. ಆದ್ದರಿಂದ ದೀಕ್ಷಾ ಕೊಡೋರು ಅವ್ರಿಗೆಷ್ಟು ಅವ್ರ ತಲೆ ಮೇಲೆ ಎಷ್ಟು ಭಾರ ಬರ್ತದೆ ಹೇಳಿ, ಅವ್ರಿಗೆಷ್ಟು ಇದು ಆಗ್ತದೆ. ಪ್ರಭುಪಾದರು ಹೇಳಿದರು ಅವರು 77 ವರ್ಷ ಬದುಕಿದ್ರು. ಅವರು ಹೇಳ್ತಾ ಇದ್ರು, ಇಲ್ಲ ಇಲ್ಲ 80ರ ಮೇಲೆ ಹೆಚ್ಚು ವರ್ಷ ಬದುಕಿದ್ರು. ಪ್ರಭುಪಾದರು ಹೇಳಿದ್ರು ನಾನು ಆರಾಮಾಗಿ 100 ವರ್ಷ ಬದುಕೋದಾಗಿತ್ತು. ಮತ್ತು ಅವ್ರಿಗೆ ಇಷ್ಟೆಲ್ಲ ಕಾಯಿಲೆಗಳು, ಇಷ್ಟೆಲ್ಲ ಸಮಸ್ಯೆಗಳು ಯಾಕೆ ಉಂಟಾದ್ರು? ಅವ್ರು ಹೇಳಿದರು
ನಮ್ಮ ಶಿಷ್ಯರ ಕರ್ಮವನ್ನ ತಲೆ ಮೇಲೆ ತಗೊಂಡಿದ್ದೇನೆ, ಹಿಂಗಾಗಿ ನನಗೆ ಅನಾರೋಗ್ಯ ಅಂದ್ರೆ. ಗುರು ಅದನ್ನು ತಮ್ಮ ಶಿಷ್ಯರನ್ನು ಉದ್ಧಾರ ಮಾಡ್ಲಿಕ್ಕೆ ತಾನು ಎಲ್ಲ ರೀತಿ ಸಮಸ್ಯೆಗಳಿಗೆ ಅವನು ತನ್ನ ತಾನು ಗುರುಪಡಿಸ್ತಾನೆ. ಅದು ನಿಜವಾದ ಗುರುವಿನ ಒಂದು ಲಕ್ಷಣ ಹೇಳ್ತಾ ಇಲ್ಲಿ ಇಲ್ಲಿ ಹೇಳ್ತಾರಲ್ಲ. ಆಮೇಲೆ ದಕ್ಷಿಣ ಭಾರತದೊಳಗೆ ಒಬ್ಬ ನಿತ್ಯಾನಂದ ಅಂತದ, ನಿಮಗೆ ಗೊತ್ತಿರಬೇಕು, ಕೇಳಿರ್ಬೇಕು ಸುದ್ದಿ. ಈ ಗುರುವಿನ ಸೋಗ ಹಾಕೊಂಡು ಇಷ್ಟೆಲ್ಲ ಅವರೆಲ್ಲ ಗಲಾಟೆ ಮಾಡ್ತಾ ಇದಾರೆ ಮತ್ತ ಹಿಂಗಾಗಿ ಜನರಿಗೆ ನಿಜವಾದ ಗುರುಗಳ ಮೇಲೂ ಏನಿರೋದಿಲ್ಲ ವಿಶ್ವಾಸ. ಅದು ಆಗಿದ್ದು ನಾನು ನನ್ನ ಕಣ್ಣಾರೆ ನೋಡಿದೆ. ನಮ್ಮ ತಮ್ಮನಿಗೆ ಮಗ ಹುಟ್ಟಿದ ಹೇಳಿದ, ಅವನಿಗೇನು ಹೆಸರು ಇಡ್ಬೇಕಂತ ನನಗೆ ಕೇಳಿದೆ. ನಾನು ಅವನಂದೆ ರಾಮ ನವಮಿ ಮರುದಿವಸ ಹುಟ್ಟಿದ, ರಾಮನವಮಿ ಒಂದು ದಿವಸ ನಂತರ ರಾಮ್ ಮತ್ತು ರಾಮನವಮಿ ದಿವಸ ಹುಟ್ಟೋನಿದ್ದ ನಾವು ರಾಮ ರಾಮ ಅಂತಾನು ಕರೆಯೋಣ ಅಂತ. ಅವರಂದ್ರೆ ರಾಮ್ ಬೇಡ ಬೇಡ, ರಾಮ್ ಅಗದಿ ಎಲ್ಲರೂ ಸರಳ ಐತಿ, ನೀನು ನಮ್ಗೆ ಯಾವ್ದು ಬೇರೆ ಒಂದು ಹೆಸರು ಇರ್ತದೆ ಮತ್ತು ರಾಮ್ ಬೇಡ ಅಂತ. ಮತ್ತು ಕೃಷ್ಣ ಇರ್ತೀರ, ಕೃಷ್ಣ ಬೇಡ ಬೇರೆ ಅಂತಿರು. ನಾನಂದೆ ಮತ್ತು ಬಲರಾಮ್ ಅಂತ ಇಡ್ರಿ ಅಂತ, ಬಲರಾಮನು ಬೇಡ ಅಂತ. ಮತ್ತು ನಿಮಗೆ ನೀವು ಹೇಳ್ರಿ ಅಂತಂದೆ ನಾ. ಆಮೇಲೆ ಅವರಂದರು ಇಲ್ಲ ನೀವೇ ಹೇಳ್ರಿ ಅವರ ಒಂದು ಹೆಸರು. ನಾನಂದೆ ನಿತ್ಯಾನಂದ ರಾಮ್ ಅಂತಿಡ್ರು. ನಿತ್ಯಾನಂದ ಹೇಳ್ಬೇಡ್ರಿ ನೀವು, ಆ ನಿತ್ಯಾನಂದ ಹೆಸರು ಹೇಳ್ರಿ. ಆದ್ರೆ ರೀ ಸ್ವಾಮಿ, ನಮ್ಗೆ ನಾ ಬೆಳಿಗ್ಗೆ ಎದ್ದ ಕೂಡಲೇ ಶ್ರೀಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಹೇಳೇನ ನಮ್ಮ ಜೀವನ ಶುರು ಆಗ್ತೈತಿ, ನೀವೇ ಹೇಳ್ತೀರಿ. ಇಲ್ಲ ಇಲ್ಲ, ಆ ನಿತ್ಯಾನಂದ ಹೆಸರು ಬಿಟ್ಟಿರಿ, ಅವನ ಹೆಸರು. ಅದೇ ಯಾಕೆ ಪ್ರಾಬ್ಲಮ್? ಆ ನಿತ್ಯಾನಂದ ಹೆಸರು ಇಟ್ಕೊಂಡು ಕೂಡಲೇ ನಮ್ಮ ನಿತ್ಯಾನಂದ ಪ್ರಭುಗೆ ಏನಾದ್ರು ಸಮಸ್ಯೆ ಇದೆಯಾ? ಇಲ್ಲ, ಆದ್ರೂ ಜನರೆಲ್ಲ ನಿತ್ಯಾನಂದ ನಿತ್ಯಾನಂದ ಕರೀತಾರ, ಆದ್ರಿಂದ ಅದು ಬೇಡ ಬೇಡ ಬೇರೆ ಏನ್ರ ಹೆಸರು. ನಾನಂದೆ ನೀವೇ ಈಗ ವಿಚಾರ ಮಾಡ್ರಿ, ನಾನಂತೂ ಎಲ್ಲ ಹೇಳ್ತಾ ಇತ್ತು ಅಂತ ನಾನು ಸುಮ್ಮನಾಗಿ ಫೋನ್ ಇಟ್ಬಿಟ್ಟೆ. ಆಮೇಲೆ ನಮ್ಮ ನಂದೀಶ ಮರುದಿವಸ ಫೋನ್ ಮಾಡಿದೆ, ಫೋನ್ ಮಾಡಿದ ಮತ್ತು ನಾವೊಂದು ಹೆಸರು ಡಿಸೈಡ್ ಮಾಡೇವಿ. ಯಾರ ಹೆಸರು? ದೇವ್ರ ಹೆಸರು ಆಯ್ತಿಲ್ಲ, ದೇವ್ರ ಹೆಸರು ಆಯ್ತು. ಏನು ಹೆಸರು ಇಟ್ಟಿರಿ? ನಿತಾಯಿ ಅಂತಂದು ಕರೆದ್ರೆ ಹೇಗಾಗ್ತದೆ ಅಂತ. ನಾನಂದೆ ಅದು ಬೆಸ್ಟ್, ನನ್ನ ತಲೆ ಒಳಗೇನು ಬರಲಿಲ್ಲ ಅದು. ನಿತಾಯಿ ಅಗ್ದಿ ಬ್ಯೂಟಿಫುಲ್ ನೇಮ್, ಯಾಕಂದ್ರೆ ಗೌರವ ನಿತಾಯಿ ಅದ. ಅದರಿಂದ ಇದು ಬೆಸ್ಟ್ ಹೆಸರು, ಅದ ನನ್ನ ತಲೆ ಒಳಗೂ ಬರ್ಲಿಲ್ಲ ನೋಡು ಅಂತಂದೆ. ಅದ್ ನಿತಾಯಿಂದ ಒಂದು ಕರೋಣ ಏನಂತ ಬೆಸ್ಟ್ ಹಂಗ ಕರ್ರಿ ಅಂತ ಆಯ್ತು ಅಂತ ಹೇಳಿ ಅವರು ನಿತಾಯಿ ಅಂತ ಹೆಸರು ಇಟ್ರು. ಯಾಕಂದ್ರೆ ಯಾರೋ ಒಬ್ಬ ತಪ್ಪು ಮಾಡಿದ ಕೂಡಲೇ ಇಡೀ ಆ ಸ್ವಯಂ ನಿತ್ಯಾನಂದ ಪ್ರಭುಗಳ ಹೆಸರು ಇಡ್ಲಿಕ್ಕೆ ಹೋದ್ರೆ ಅದು ಅವರು ಅವ್ರ ಮನೆಯೊಳಗೆ ಗೌರವಿತಾ ಇದ್ದಾರ. 2004 ಗೌರವಿತಾ ಬಂದಾರ, ಲೆಕ್ಕ ಹಾಕ್ರಿ. 9 ವರ್ಷ ಆಗೋತಿ, 8 ವರ್ಷ ಆಗಿದೆ, ಈಗ 9 ವರ್ಷ ಶುರು ಆಗುತ್ತೆ. ಪ್ರತಿನಿತ್ಯ ಗೌರವಿತ ಪೂಜಾ ಮಾಡ್ತಾರ, ಅಂದ್ರೂ ಕೂಡ ನಿತ್ಯಾನಂದ ಹೆಸರು
ಹೇಳಿದ್ರೆ.
ಯಾಕಂದ್ರೆ ಆ ಸಮಯದಲ್ಲಿ ಗಲಾಟೆ ಹಿಂಗಾಗಿ ಅವರು ಇದನ್ ಮಾಡಿದ್ರು. ಆದ್ರೆ ಇದರ ಅರ್ಥ ಏನು? ಒಬ್ಬನ ತಪ್ಪು ಮಾಡಿದ್ರೆ ಆಮೇಲೆ ನಿಜವಾದ ಆಧ್ಯಾತ್ಮಿಕ ಗುರುಗಳಿಗೂ ಕೂಡ ಜನರು ತಪ್ಪು ದೃಷ್ಟಿಯನ್ನು ನೋಡ್ತಾರೆ. ಅದು ಹೇಳಿದ್ರು ಅದರ ಉದ್ದೇಶ. ಆದ್ದರಿಂದ ಈ ರೀತಿ ನಾವು ಶ್ರೀಮಂತ ಭಾಗವತ ನೋಡ್ರಿ, ಒಂದೊಂದು ಶ್ಲೋಕಗಳು ಇಷ್ಟೆಲ್ಲ ತುಂಬಿರ್ತದೆ ಜ್ಞಾನ ಇರೋರು. ಆದ್ದರಿಂದ ನಾವು ಪ್ರತಿನಿತ್ಯ ಓದೋಕ್ಕೆ ಪ್ರಯತ್ನ ಮಾಡೋಣ, ಮತ್ತು ಸಮಯ ಸಿಕ್ಕಾಗ ನಾವೆಲ್ಲ ಪ್ರವಚನವನ್ನು ಮಾಡಬೇಕು. ನಿಮ್ಗೆ ಯಾರಿಗಿದ್ದರೂ ಪ್ರಶ್ನೆ ಕೇಳಬಹುದು. ದೀಕ್ಷಾ ಆಗಿದ್ಮೇಲೆ ಹೆಸರು ಬದಲಿ
ಆಗ್ತದ?
ದೀಕ್ಷಾ ತಗೊಂಡ್ ನೋಡ್ರಿ, ಅವಾಗ ನಿಮ್ಗೆ ಗೊತ್ತಾಗ್ತದೆ. ಅಂದ್ರೆ ಏನಾಗ್ತದ, ಈಗ ನೀವು ಮಾರ್ಕೆಟ್ ಹೋಗಿರ್ತೀರಿ, ಅಕ್ಕಿ ಜೋಳ ತೊಗೊಂತೀರಿ, ಆಮೇಲೆ ಕಾಯಿಪಲ್ಲೆ ತೊಗೊಂತೀರಿ, ಆಮೇಲೆ ಮತ್ತೊಂದು ಅವೆಲ್ಲ ಸಾಮಾನು ತೊಗೊತೀರಿ, ಒಂದ್ ಚೀಲ ಎರಡು ಚೀಲ ಮೂರು ನಾಲ್ಕೈದು ಚೀಲ ತುಂಬಿಡ್ತಾವ ಹೊತ್ಕೊಂಡು ಹೋಗಕ್ಕಾಗಲ್ಲ. ಇವಾಗ ಏನ್ ಮಾಡ್ತಾರೆ ಆಟೋ ರಿಕ್ಷಾ ಹೋಗ್ತಾರೆ. ಆಮೇಲೆ ಮತ್ತೆ ಆಟೋ ರಿಕ್ಷಾ ಏನ್ ಮಾಡ್ತಾನ ಅಲ್ಲೇ ಮನೆ ಎದುರು ನಿಲ್ಲಿಸ್ಬಿಡ್ತಾನೆ. ಆಮೇಲೆ ನೀವು ಏನ್ ಮಾಡ್ಬೇಕು, ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್, ಥರ್ಡ್ ಫ್ಲೋರ್, ಫೋರ್ತ್ ಫ್ಲೋರ್ ತನಕ ಎತ್ಕೊಂಡು ಹೋಗ್ಬೇಕು. ಎತ್ಕೊಂಡು ಹೋಗಿದ ಮೇಲೆ ನೆಲ ಮೇಲೆ ಇಟ್ಟ ಮೇಲೆ ನಿಮ್ಗೆ ಏನು ಅನಿಸ್ತದೆ ಅದೇ ರೀತಿ ಆಗ್ತದೆ ದೀಕ್ಷಾ ತಗೋಬೇಕಂತ. ನಿಮ್ಗೆ ಏನ್ ಬೇಕು ಅದೆಲ್ಲ ಎಲ್ಲಿಗೆ ಬಂದ್ಬಿಟ್ಟು ನಿಮ್ಮ ಮನೆಗೆ ಬಂದ್ಬಿಟ್ಟು ಆದ್ರೆ ಹೊತ್ಕೊಂಡು ಬರ್ಲಿಕ್ಕೆ ಬಹಳ ನಿಮ್ಗೆ ತ್ರಾಸ ಆಗ್ತದೆ. ಅಂದ್ರೆ ನೀವೇನ್ ಮಾಡ್ತೀರಿ, ನಿಮ್ಮ ಕರ್ಮವನ್ನ ನಾವು ಏನ್ ಮಾಡ್ತೀವಿ ಇದ್ರೊಳಗೆ ಹಾಕ್ತೇವ್ ನಾವು ಯಜ್ಞ ಕುಂಡದೊಳಗೆ ಎಳ್ಳು ಗೋಧಿ ಮತ್ತು ಬಾಳೆಹಣ್ಣು ಅದು ನಮ್ಮ ಇದ್ರ ಪ್ರತೀಕ, ಅದು ಕರ್ಮದ ಪ್ರತೀಕ. ಅದನ್ನೆಲ್ಲ ನಾವು ಯಜ್ಞದೊಳಗೆ ಹಾಕಿ ಅದನ್ನು ದಹಿಸ್ಬಿಡ್ತೀವಿ ಮತ್ತು ಉಳಿದದ್ದು ಆದಕ್ಕೂ ಇದ್ದು ಎಲ್ಲ ಗುರು ಸ್ವೀಕಾರ ಮಾಡ. ಇದು ದೀಕ್ಷಾದ ಮಹತ್ವ. ಆದ್ರಿಂದ ಯಾರು ದೀಕ್ಷಾ ಕೊಡ್ತಾ ಇದಾರೆ ಅವ್ರಿಗೆ ಹೆಚ್ಚಂತು ಅವರ ಕರ್ಮ ಅವ್ರ ಕಲಿಮೆ ಕೊಡ್ತಾರೆ. ಪ್ಲಸ್ ಯಾರು ರೆಕಮೆಂಡೇಷನ್ ಮಾಡ್ತಾರಲ್ಲ ಅವ್ರಿಗೂ ಸ್ವಲ್ಪ ಹೋಗ್ತದೆ. ಅದನ್ನ ನಾವು ಸ್ವತಃ ಅನುಭವ ಮಾಡಿ ಆನಂತರ ದೀಕ್ಷಾ ಅಂತಂದ್ರೆ ಏನಾಗ್ತದೆ, ನಿಮ್ಮ ಹೆಸರು ಕೃಷ್ಣನ ಒಂದು ಡೈರಿ ಇರ್ತದೆ, ಕೃಷ್ಣನ ಒಂದು ಡೈರಿ ಇರ್ತದೆ ಅದ್ರೊಳಗೆ ಅವನ ಹೆಸರು ನಿಮ್ಮ ಹೆಸರು ಇಡ ಅದ್ರೊಳಗೆ ಬಂತು ಕೃಷ್ಣ ಅಂತ. ನಾಳೆ ಯಾರ್ಯಾರು ನನಗೆ ಶರಣಾಗ್ಯಾರ ನೋಡೋಣ ತಿಳ್ರಿ, ಈ ಸರಿ ಯಾರಾದ್ರು ದೀಕ್ಷಾ ಇವ್ರು ತೊಗೊಂಡ್ರ ಹಾ ಇವರೆಲ್ಲ ಶರಣಾಗ್ಯಾರ. ನಾವು ಉಳಿದ್ರ ಶರಣ ಆಗಿದ್ದೀವಿ ನಾವು, ಆದ್ರೂ ಕೂಡ ಆ ಹೆಸರು ಆ ಡಿಕ್ಷನರಿ ಒಳಗೆ ಇದು ಒಂದು ರಿಜಿಸ್ಟರ್ ಒಳಗೆ ಬಂದಿಲ್ಲ. ಎಂಟ್ರೆ ಇಲ್ಲೆಲ್ಲ ಭಕ್ತರೆಲ್ಲ ನಮ್ಗೆ ಎಲ್ಲ ಪ್ರಿಯರ, ಅವ್ರು ಯಾರು ನಮ್ಗೆ ಅಪ್ರಿಯರಲ್ಲ. ಆದ್ರೆ ಕೆಲವ್ರಿಗೆ ಕೆಲವ್ರು ನೀವೆಲ್ಲರೂ ಫಾರ್ಮ್ ತುಂಬಿಟ್ರಿ, ನಿಮ್ಮ ಹೆಸರು ರಿಜಿಸ್ಟರ್ ಒಳಗೆ ಹೌದಲ್ಲ. ಆದ್ರೆ ಉಳಿದವ್ರನ್ನ ಪ್ರಿಯ ನೀವು ಪ್ರಿಯ, ಆದ್ರೆ ನೀವಂಗೆ ನೀವು ರಿಜಿಸ್ಟರ್ ಮಾಡ್ರಿ ಅಂತೇಳಿ ನಿಮ್ಗೆ ಜಾಸ್ತಿ ಸೇವಾ, ಜಾಸ್ತಿ ಯಾವಾಗ ಸೇವಾ ಸಿಗ್ತದೆ ಜಾಸ್ತಿ ಕೃಪಾ ಸಿಗ್ತದೆ. ಆದ್ರೆ ಅದು ದೀಕ್ಷದ ಮಹತ್ವ. ಆ ನಂತರ ಯಾವಾಗ ನಾವು ಗುರು ವಿಧೇಯರಾಗಿ ನಡ್ಕೊಳ್ತೀವಿ ನಾವು ಏನ್ ಮಾಡ್ತೀವಿ ಆಧ್ಯಾತ್ಮಿಕ ಜೀವನದಲ್ಲಿ ಅತ್ಯಂತ ಕ್ಷಿಪ್ರಗತಿಯಲ್ಲಿ ನಾವು ಪ್ರಗತಿ ಮಾಡಿ ನಮ್ಮ ಜೀವನವನ್ನು ಸಾರ್ಥಕ ಮಾಡ್ಕೊಳ್ತೀವಿ. ಕೊನೆಗೆ ನಮ್ಗೆ ಭಗವಂತ ಅಂತಕಾಲೇ ಚಮಾಮೇವ ಸ್ಮರಣೆ, ಅಂತಕಾಲದಲ್ಲಿ ನಾವು ಕೃಷ್ಣನ ಸ್ಮರಣೆ ಮಾಡ್ಬೇಕು. ನಿನ್ನೆ ಒಂದು ಪ್ರವಚನ ಕೇಳ್ತಾ ಇದ್ದೆ ರಾಧಾನಂದ ಅವ್ರು ಹೇಳಿದ್ರು, ಗೋಯಿಂಗ್ ಬ್ಯಾಕ್ ಟು ಗಾಡ್ ಇಟ್ ಈಸ್ ನಾಟ್ ಆಫ್ಟರ್ ಡೆತ್, ವಿ ಕ್ಯಾನ್ ಆಲ್ಸೋ ಎಕ್ಸ್ಪೀರಿಯನ್ಸ್ ದ ಸೇಮ್ ಥಿಂಗ್ ರೈಟ್ ಇನ್ ದಿಸ್ ಲೈಫ್ ಟೈಮ್. ಆಧ್ಯಾತ್ಮಿಕ ಜೀವನ ಭಗವಂತನ ಸಾಕ್ಷಾತ್ಕಾರ ಅದು ಸತ್ತ ಮೇಲೆ ನಾವು ಗೋಲ ಬೃಂದಾವನಕ್ಕೆ ಹೋಗೋದು ಅದು ಖರೇನ, ಅಲ್ಲಿನೂ ಹೋಗ್ತೀವಿ. ಆದ್ರೆ ಅದನ್ನ ಈಗೇನೇ ತಕ್ಷಣ ನಾವು ಅನುಭವಕ್ಕೆ ನಾವು ತಗೊಳ್ಬಹುದು. ಯಾರು ಎಷ್ಟು ಇದಿರ್ತಾರೆ ವಿಧೇಯರಾಗಿರ್ತಾರೆ, ಯಾರು ಎಷ್ಟು ಪ್ರಾಮಾಣಿಕರಾಗಿರ್ತಾರೆ ಅವರು ಅಷ್ಟು ಆಧ್ಯಾತ್ಮಿಕ ಜೀವನದೊಳಗೆ ಮುಂದುವರಿತಾರೆ. ಆದ್ದರಿಂದ ಸೂತ್ರ ಏನು ಆಧ್ಯಾತ್ಮಿಕ ಜೀವನ ಸೂತ್ರ ಪ್ರಾಮಾಣಿಕ ಅದೊಂದು ಸೂತ್ರವನ್ನು ಅಂದ್ಕೊಂಡ್ರೆ ನಮಗೆ ಭಗವಂತನ ಅನುಗ್ರಹ ಆಗ್ತದ. ಅದನ್ನ ನಾವು ಇದೇ ಜೀವನದಲ್ಲಿ ಕೂಡ ನಾವು ಅದನ್ನು ಪ್ರಭಾದ್ರು ಹೇಳ್ತಾ ಇದ್ದೆ, ಒಬ್ಬ ಮುಕ್ತ ಜೀವನ ಮುಕ್ತ ಜೀವಿಯ ಜೀವನ ಹೆಂಗಿರ್ತದ, ಇದು ತೆಂಗಿನಕಾಯಿ ಗೊತ್ತಲ್ಲ ನಿಮ್ಮ ತೆಂಗಿನಕಾಯಿ, ತೆಂಗಿನಕಾಯಿ ಹೊಸದು ಈಗ ಹಸಿ ಕಾಯಿ ಇತ್ತಂದ್ರೆ ಮೊನ್ನೆ ನಾವು ನೀರು ಕುಡಿದ್ವಿ ಹೋದಲ್ಲ ಅದ್ರೊಳಗೆ ಒಂದಿಷ್ಟು ಎಷ್ಟೇನಿತ್ತು ಕೊಬ್ಬರಿ, ಅದನ್ನು ತಿಕ್ಕಬೇಕಂದ್ರೆ ತೆಗಿಬೇಕಂದ್ರೆ ನೀವು ಇದನ್ನು ಮಾಡಬೇಕು. ಆಮೇಲೆ ಕಾಯಿ ಇದ್ದು ದೊಡ್ಡದು ದಪ್ಪ ಅಥವಾ ಇದು ಬಲ್ತಂದ್ರೆ ಕಾಯಿ ದಪ್ಪ ಇದು ಕೊಬ್ಬರಿ ದಪ್ಪ, ಆಮೇಲೆ ಇನ್ನೂ ಕಷ್ಟಿನ ಅದನ್ನು ತೆಗಿಲಿಕ್ಕೆ ಚಿಮಟ ತೊಗೊಂಡು ಆಮೇಲೆ ಇದು ಚುಂಚಕ ತೊಗೊಂಡು ತಿಕ್ಕಬೋದು ಎಬ್ಬಬೇಕು. ಹೌದು ಇಲ್ಲಿ ನೀವು ಮಾಡ್ತಿರಲ್ಲ ಪ್ರತಿ ಸಲ, ಯಾಕಂದ್ರೆ ಆ ಇದಕ್ಕೆ ಚಿಪ್ಪಿಗೆ ಹತ್ಕೊಂಡ್ಬಿಟ್ಟಿದ್ದು ಅದು ಬಿಡ್ತಾ ಇದೆ ಅವರೆಲ್ಲ. ಈಗ ನಮ್ಮ ಜೀವನ ಹಂಗೆ, ಈ ಶರೀರ ನಂದು, ಈ ಜಗತ್ತು ನಂದು, ಇದು ನಂದು, ಅದು ನಂದು ಅಂತ ನಾವು ಅದಕ್ಕೆ ಅತ್ಯಂತ ಅಲ್ಲಿ ತೀವ್ರವಾಗಿ ಅಂಟ್ಕೊಂಡ್ಬಿಟ್ಟು ಅದು ಬಿಡಿಸ್ಬೇಕಂದ್ರೆ ಅಗದಿ ಕಷ್ಟಪಡ್ಬೇಕು.
ಆದ್ರ ಅದ ಕೊಬ್ಬರಿ ಒಣಗ್ತತಿ, ಒಣಗಿದ ಕೂಡ್ಲೆ ತನಗೆ ತಾನ ಅದು ಬೇರೆ ಆಗ್ಬಿಡುತ್ತೆ. ನೀ ಹಿಂಗ ಹಿಂಗ ಸಪ್ಲೈ ಮಾಡಿದ್ರೆ ಟಕ್ 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 ಸಪ್ಲೈ, ಅದು ಮುಕ್ತ ಜೀವನ. ಜೀವನ ಮುಕ್ತ ಜೀವಿ ಯಾರು? ಜೀವನ್ ಮುಕ್ತನಾಗಿದ್ದಾನಲ್ಲ ಅವನು. ಆ ಕಟ್ ಚಿಪ್ನೊಳಗನ ಇದಾನ, ಆದ್ರೂ ಕೂಡ ಚಿಪ್ನೊಳಗಿಲ್ಲ, ಯಾಕಂದ್ರೆ ಚಿಪ್ನಿಂದ ಅವ ಬೇರ್ಪಡ್ತಾನೆ. ಅದೇ ರೀತಿ ನಾವು ಈ ಶರೀರ ಚಿಪ್ಪಿದ್ದೆ, ಆತ್ಮ ಅದು ಕೊಬ್ಬರಿ. ಆತ್ಮನೇ ಬೇರೆ, ಶರೀರನೇ ಬೇರೆ. ಚಿಪ್ಪಿಗೆ ಏನ್ ಬೆಲೆ ಐತಿ ಹೇಳ್ರಿ? ಚಿಪ್ಪಿಗೆ ಯಾರ ಏನಾದ್ರೂ ಬೆಲೆ ಕೊಡ್ತಾರ? ಸುಟ್ಟು ಹಾಕ್ತಾರ, ಸುಡ್ತಾರ. ಅದು ಜಾಸ್ತಿ ಹೆಸರಿನ ಸುಡ್ಬಹುದು, ಹೊರತು ಬೇರೆ ಏನು ಬೆಲೆ ಬೆಲೆ ಇಲ್ಲ. ಆದ್ರೆ ಕೊಬ್ಬರಿಗೆ ಬೆಲೆ. ಆ ಕೊಬ್ಬರಿ ನಾವು, ಆ ಕೊಬ್ಬರಿ ಅಂದ್ರೆ ನಾವು ಆತ್ಮ. ಆದ್ರೆ ನಾವು ಏನ್ ಮಾಡ್ಬಿಟ್ಟವಿ, ಆ ಕೊಬ್ಬರಿಯನ್ನು ಮರೆತು ನಾವು ಚಿಪ್ಪ ನಾವು ತಿಳ್ಕೊಂಡ್ಬಿಟ್ಟಿವಿ, ಈ ಶರೀರ ನಾವು ತಿಳ್ಕೊಂಡ್ಬಿಟ್ಟಿವಿ. ಈ ಶರೀರ ನಾವು, ಇದು ಹೇಳೋದ್ ಸರಳ, ಆದ್ರೆ ಪಾಲನೆ ಮಾಡೋದು ಕಠಿಣ. ಆದ್ರೂ ನಾವು ಪ್ರಯತ್ನ ಮಾಡಬೇಕು. ಹಂಗಾರೆ ತಿಳ್ಕೊಬೇಕು ನಾವು, ಅದು ಮುಕ್ತಾತ್ಮ ಇದ್ದಾರ ಕೂಡ. ನಾವೇನ್ ತಿಳ್ಕೊಬೇಕಂದ್ರ, ಹೇಳಿದ್ನಲ್ಲ ಒಂದ್ಸರ, ನಮ್ಮ ಯಾರು ಗಿರಿರಾಜ್ ಮಹಾರಾಜ್ ಅವರು ಮೊಟ್ಟ ಮೊದಲಿಗೆ ಬ್ರಹ್ಮಚಾರಿ ಆದರು. ಆ ಬ್ರಹ್ಮಚಾರಿ ಮೊದಲು ಇದ್ದಿದ್ದಿಲ್ಲ, ಅವರು ಕಾಲೇಜ್ ಸ್ಟೂಡೆಂಟ್ ಇದ್ರು. ಆಮೇಲೆ ಕೆಲವೇ ತಿಂಗಳದೊಳಗೆ ಅವ್ರು ಹೋಗಿ ಆಶ್ರಮ ಜೀವನ, ಆಶ್ರಮ ಜೀವನ ಆಗತ್ತಂತ ಮೊದಲು ಅವ್ರು ತಿಳ್ಕೊಂಡ್ರು. ಆಶ್ರಮದೊಳಗೆ ಇರೋರು ಎಲ್ಲರೂ, ಮಂದಿರದೊಳಗೆ ಇರೋರು ಎಲ್ಲರೂ ಶುದ್ಧ ಹೋಗ್ತಾರೆ. ಆಮೇಲೆ ಆಶ್ರಮದೊಳಗೆ ಹೋಗಿ ಜಾಯ್ನ್ ಆದರು. ಆಮೇಲೆ ಅವ್ರಿಗೆ ಅನ್ನಿಸ್ತು ಇವರಿಲ್ಲ ಶುದ್ಧ ಹೋಗ್ತಿರ್ಲಿಲ್ಲ ಅಂತ. ಆದ್ರೆ ಆ ಭಾವನೆ ಏನೈತಲ್ಲ ಅದು ಒಳ್ಳೇದು. ಅಂದ್ರೆ ಎಲ್ಲರಿಗೂ ನಾವು ಪೂಜ್ಯ ಭಾವನೆಯಿಂದ ನೋಡಿದ್ವಿ. ಒಬ್ಬ ಸಾಧಾರಣ ಭಕ್ತರನ್ನ ಅವರು ಶುದ್ಧ ಭಕ್ತರನ್ನು ತಿಳ್ಕೊಂಡ್ರು. ಮತ್ತೆ ಹಂಗಿರುವಾಗ ನಾವು ಇಷ್ಟೆಲ್ಲ ಹೇಳಿ ಅವ್ರದ್ದು ಜೀವನ ನೋಡ್ರಿ ನೀವು, ಜರ್ನಿ ಹಂಗೆ ಓದಿರಿಲ್ಲ. ಅಲ್ಲಿದೆ ನಿಮ್ಮ ಮನೆ ಓದಿರ ಓದಿರಿ ಬಿಡು, ಬಹಳ ಚೆನ್ನಾಗಿ. ಅಲ್ಲ ನಾ ಏನು ಹೇಳ್ತೇನೆ, ಹಾ ಅಂದ್ರೆ ಇವ್ರೇನು ಅದಾರಲ್ಲ ದ್ರೌಪದ ಶಿಷ್ಯರು, ಇಲ್ಲೇ ಇಟ್ಬಿಡು, ಇಲ್ಲೇ ಇಟ್ಟು ಕುತ್ಕೊಂಡ್ಬಿಡಿ, ಕುತ್ಕೋಯ್ತು. ಅವ್ರನ್ನ ನಾವು ಮುಕ್ತಾತ್ಮರು ಅಂತಾನೆ ತಿಳ್ಕೊಬೇಕು. ಮತ್ತೆ ಅವ್ರು ಇದ್ದಾರೆ ಕೂಡ. ಅವರು ಮತ್ತೆ ದೇವಮೃತ ಮಹಾರಾಜ ನಮ್ಮ ಯಾರು ಗೊತ್ತಿರ ಸ್ವಾಮಿ, ಅವ್ರದ್ದು ಜೀವನ ನೋಡ್ರಲ್ಲ ನೀವು, ಅವ್ರ ಜೊತೆ ಕುತ್ಕೊಂಡು ಒಂದು 5 ನಿಮಿಷ ಮಾತಾಡ್ರಿ ಗೊತ್ತಾಗ್ತಿಲ್ಲ. ನೀವಂತೂ ಅವ್ರ ಜೊತೆ ಜಾಸ್ತಿ ಸಮಯ ಕಳೆದಿರ್ತೀರಿ, ನಿಮ್ಗೆ ಗೊತ್ತೇ. ರಾಧಾನಾಥ್ ಮಹಾರಾಜ್, ಗಿರಿರಾಜ್ ಮಹಾರಾಜ್ ಇವ್ರು ಒಬ್ರಿಗಿಂತ ಒಬ್ರು ಆಧ್ಯಾತ್ಮಿಕದೊಳಗೆ ಅವರು ಇಷ್ಟು ಸಾಧನೆ ಮಾಡಿದ್ದಾರೆ, ಅಷ್ಟು ಮುಂದುವರೆದಿದ್ದಾರೆ ಕೂಡ. ಅದರಿಂದ ನಮ್ಮ ಭಾಗ್ಯ ಏನು, ಅಂಥವ್ರಿಗೆ ನಾವು ಶಿಷ್ಯರಾಗ್ತಾ ಇದ್ವಿ, ಅದು ನಮ್ಮ ಸೌಭಾಗ್ಯ. ಅದರಿಂದ ಯಾರಿಗೆ ಹರೇ ಕೃಷ್ಣ ಮಂತ್ರ ಆ ಸಂಡೇ ಪ್ರೋಗ್ರಾಮ್ನಾಗ ಸಿಗ್ಲಿಲ್ಲ, ಅವ್ರಿಗೆ ಗಂಗಾದೇವಿ ಹರಿಕೃಷ್ಣ ಮಂತ್ರ ಕೊಟ್ಟರು, 2 ಸಾರಿ ಕೊಟ್ಟರು. ಅದಲ್ಲ, ನಾವು ಹರಿಕೃಷ್ಣ ಮಂತ್ರ ನಮ್ಗೆ ಎಲ್ಲಿ ಸಿಕ್ತು? ಸಂಡೇ ಫೀಸ್ಟ್ ಪ್ರೋಗ್ರಾಮ್, ಅವ್ರಿಗೆ ಸಿಕ್ಕಿದ್ದಲ್ಲೇ ಗಂಗಾದೇವಿ. ಇಸ್ಕೋನಿಗೆ ಬರೋದಕ್ಕಿಂತ ಮೊದಲು ಹರಿಕೃಷ್ಣ ಮಂತ್ರ ಸಿಕ್ತು ಅವ್ರಿಗೆ. ನಮಗೆ ಇಸ್ಕೋನಿಗೆ ಬಂದ ಮೇಲೆ ಹರಿಕೃಷ್ಣ ಮಂತ್ರ ಸಿಕ್ಕಿದೆ, ಆದರೂ ನಮ್ಮ ಕಡೆಯಿಂದ ಸರಿಯಾಗಿ ಸೇವಾ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಲೆಕ್ಕ ಆಮೇಲೆ ಇಸ್ಕೋನಿಗೆ ಬರೋದಕ್ಕಿಂತ ಮೊದ್ಲನ ಅವ್ರು 4 ನಿಯಮಗಳನ್ನ ಪಾಲನೆ ಮಾಡ್ತಾರೆ ಅಂತ ಅವರು ಇದನ್ನ ಮಾಡ್ತಾರ. ಅವ್ರು ಏನ್ ಮಾಡ್ತಾರ, ಪಣ ತೊಡ್ತಾರ, ವಚನ ತಗೊಳ್ತಾರ, ಆಮೇಲೆ ಇಸ್ಕೋನಿಗೆ ಬರ್ತಾರ. ನಾವು ಇಸ್ಕೋನಿಗೆ ಬಂದ ಮೇಲೆ ವಚನ ತಗೊಳ್ತೀವಿ. ಲೆಕ್ಕ ಹಾಕ್ರ, ಗಜ್ಜರಿ ತಿಂದು ಅವರು ಜೀವನ ಮಾಡಿದ್ರು. ನಿನ್ನೆ ಓದಾಗುತ್ತೆ, ಎರಡನೇ ಸರಿ ಓದಾಗುತ್ತೆ, ನಾವು ಒಂದ್ಸರಿ ಓದಿ ಎರಡನೇ ಸರಿ. ಆಮೇಲೆ ಒಂದೊಂದು ಪೇಜ್ನೊಳಗೂ ಕೂಡ ರೋಮಾಂಚಕಾರಿ ಆಗ್ತದೆ, ಅದ್ಭುತವಾದ ಘಟನೆಗಳು. ಅದರಿಂದ ಮತ್ತೆ ಅವ್ರು ನಿಶ್ಚಿತವಾಗಿನೂ ಆಗ್ತಾರೆ. ಅವರನ್ನು ನಾವು ನಾವು ಹೇಳೋದ್ರೊಳಗೆ ಏನು ಬೆಲೆ ಐತೆ ಹೇಳಿ, ಇಡೀ ಇಸ್ಕೊಂಡು ಹೇಳ್ತಾ ಇದ್ದ ಪ್ಲಸ್ ಬ್ರಜವಾಸಿಗಳು ಕೂಡ ಹೇಳ್ತಾರೆ. ಅಂತವರು ಶಿಷ್ಯರು ಅಂತವ್ರ ಕಡೆಯಿಂದ ಸನ್ಯಾಸ ತೀರ್ಥ ಸಾಮರ್ಥ್ಯ ಮಾಡ್ತಾರೆ. ಅವರು ಕೂಡ ಅದೇ ಮತ್ತೆ ಯಾರಿಗೆ ಏನು ಪ್ರಶ್ನೆ ಬೇರೆ ಕೇಳ್ಬೋದು. ಸಮಾಪ್ತಿ ಮಾಡೋಣ. ನಿಂದೇನು ಪ್ರಶ್ನೆ ಅದವ? ನಿನ್ನ ಪ್ರಶ್ನೆ ಕೇಳಕತ್ತಿದ್ದಲ್ಲ. ಏನ್ ಪ್ರಶ್ನೆ ಇದ್ರು ಕೇಳ ಬೇಡ. ಭಾಗವತ್ ಮಹಾಪುರಾಣಕ್ಕೆ ಈಗ ಪಂಚಾಕೃತ ಶುಕ್ರ ಪಾವನೆ.